ವ್ಯಾಪ್ತಿ ಅವಶ್ಯಂ ಭವಿತವ್ಯ. ಒಂದು ತರ್ಕ ಅಂತಷ್ಟು ಏನಿರ್ಬೇಕಂತ ವ್ಯಾಪ್ತಿ ಇರ್ಬೇಕು. ಮಾಡದೆ ಹೋದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಅಂತ ವ್ಯಾಪ್ತಿ ಇರಬೇಕು. ಇದಕ್ಕದಕ್ಕೆ ಸಂಬಂಧ ಇರೋದಕ್ಕೇನಂತ ಕರೀತಾರೆ ವ್ಯಾಪ್ತಿ. ಒಂದಿದ್ರೆ ಮತ್ತೊಂದು ಇರಬೇಕು ಅನ್ನೋದು ವ್ಯಾಪ್ತಿ. ಅದು ವ್ಯಾಪ್ತಿಶ್ಚ ಉತ್ಪತ್ತ್ಯರ್ಥಾಂಗೀಕಾರೇ ಸಂಭವತಿ. ಇಲ್ಲಿ ವ್ಯಾಪ್ತಿಯನ್ನ ಇವು ಹುಟ್ಟಿದ್ದೆ ಆಗಿದ್ರೆ ಹೋಗ್ಬೇಕಾಗ್ತಿತ್ತು ಒಬ್ಬ ವ್ಯಾಪ್ತಿ ಉತ್ಪತ್ತ್ಯರ್ಥ ಒಪ್ಕೊಂಡ್ರೆ ಬರುತ್ತೆ ಹೊರತು ಸತ್ತಾರ್ಥ ಒಪ್ಕೊಂಡ್ರೆ ಬರೋದಿಲ್ಲ. ಉತ್ಪತ್ತಿ ಮತೋ ಭಾವಸ್ಯ ವಿನಾಶ ನಿಯಮ ದರ್ಶನ. ಉತ್ಪತ್ತಿ ಮತೋ ಭಾವಸ್ಯ, ಯಾವ ಪದಾರ್ಥ ಒಂದು ಭಾವ ಪದಾರ್ಥ ಆಗಿರ್ಬೇಕು, ಅದು ಹುಟ್ಟಿದ ಮೇಲೆ ಏನಾಗುತ್ತೆ, ಅದು ನಾಶವಾಗಲೇಬೇಕು. ಹುಟ್ಟಿದವನಿಗೆ ಸಾವು ಜಾತಸ್ಸೆಗೆ ಧ್ರುವ ಮೃತ್ಯು ಅಂತ ಹೇಳಿರೋದ್ರಿಂದ ಯಾವುದೇ ಒಂದು ಜಡ ಪದಾರ್ಥ ಭಾವ ಪದಾರ್ಥವಾಗಿದ್ದಾಗ ಅದೇ ಉತ್ಪತ್ತಿ ಇದ್ದಾಗ ಏನಾಗಬೇಕದು, ನಾಶ. ಹುಟ್ಟಿ ಬಂದವನು ಸಾಯಲೇಬೇಕು ಮೊದಲಾದ ಮಾತುಗಳ ಅರ್ಥ ಹುಟ್ಟಿದ್ದು ಸಾಯಲೇಬೇಕು ಅಂತ ಅರ್ಥ. ನತ್ತು ಸತ್ತಾರ್ಥಾಂಗೀಕಾರೇ ವ್ಯಾಪ್ತಿ ಸಂಭವತಿ ನಿತ್ಯೇಶು ಆತ್ಮಾದಿಶು ವ್ಯಭಿಚಾರ ಅಂತ ಅದನ್ನು ಹೇಳಿದ್ರು. ಯಾವಾಗ ನೀನು ಇರೋದು ಹೋಗುತ್ತೆ ಅಂತ ಅರ್ಥ ಮಾಡ್ತೀಯೋ ಆತ್ಮನೂ ಹೋಗ್ಬೇಕಾಗಿತ್ತಾಗ. ಆತ್ಮ ಅವನ ಪ್ರಕಾರ ನಿತ್ಯ, ಅದು ನಿತ್ಯನಾದ ಆತ್ಮ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನ ಆಚಾರ್ಯ ಏನು ಇಂಪ್ಲೈ ಮಾಡಿದ್ದಾರೆ ಅರ್ಥ ಹೇಳಿದ್ರು. ಆತ್ಮಾದಿಶು ಅಂತ ಹೇಳಿದ್ರಿಂದ ಆತ್ಮ ಶಬ್ದ ಒಂದು, ಆತ್ಮ ಅಂದ್ರೆ ಬ್ರಹ್ಮ, ಇನ್ನು ದೇಶ ಕಾಲ ಮೊದಲಾದವುಗಳೆಲ್ಲ ಅಂಡರ್ಸ್ಟುಂಡ್. ಅಥವಾ ಏನು ನಿತ್ಯ ಅಂತ ಒಪ್ಪುತ್ತೋ ನಾವೆಲ್ಲವೂ ಕೂಡ ಆತ್ಮ ಬಂದದ್ದು ಗ್ಯಾರಂಟಿ ಅವನು ಒಪ್ಕೊಂಡಿರೋದು, ಉಡುದು ಏನು ಒಪ್ಪುಗತೀಯೋ ಅಲ್ಲ ಅಂತ ಅರ್ಥ ಅದಕ್ಕೆ. ತತಶ್ಚ ನಿವರ್ತೇತ ಇತಿ ಅವ್ಯಾಪ್ತೇನ ಅವ್ಯಾಪಕ ವ್ಯಾಪಕಸ್ಯ ವ್ಯಾಪಕಸ್ಯ ಅಪಾತನ್ಮನ ಯುಜ್ಯತೆ. ದೇರ್ಫೋ ಅದಕ್ಕಂತೂ ವ್ಯಾಪ್ಯ ವ್ಯಾಪಕ ಭಾವನೆ ಇಲ್ಲ, ವ್ಯಾಪ್ತಿನೇ ಇಲ್ಲ ಅಂದಮೇಲೆ ಇರೋದು ಇದ್ದಿದ್ರೆ ಹೋಗ್ಬೇಕಾಗತ್ತೆ ಎಂಬ ಅರ್ಥ ಸರಿಯಲ್ಲ. ಅತಃ ತದುಪವರ್ತೆಯೇ ವಿಧೇರ ಅಪ್ರಸಿದ್ಧಮಿ ಉತ್ಪತ್ತ್ಯರ್ಥತ್ವಮಂಗೀಕಾರ್ಯಮಿತಿ. ಆದ್ದರಿಂದ ಇಲ್ಲಿ ವಿಧ ಧಾತುವಿಗೆ ಏನಿಲ್ಲ, ಮೇಲ್ನೋಟಕ್ಕೆ ಉತ್ಪತ್ತ್ಯರ್ಥ ಅದಕ್ಕಿಲ್ಲ. ಆದರೂ ಕೂಡ ಏನು ಮಾಡಬೇಕು, ಈಗ ಅರ್ಥ ಒಪ್ಕೊಂಡ್ರೆ ಮಾತ್ರ ವಾಕ್ಯಾರ್ಥ ಸರಿ ಹೋಗೋದು. ಆದ್ದರಿಂದ ಏನು ಧಾತುವಿನ ಮನೆಯಕ ಅರ್ಥತ್ವ ಅಥವಾ ನಿಯಮ ಇದೆ, ಒಂದು ಧಾತುವಿಗೆ ಬೇರೆ ಅರ್ಥ ಮಾಡ್ಬೋದು ಅಂದ್ರೆ ಮಾಡ್ಬೋದು ಅಂತ ವ್ಯಾಕರಣ ಒಪ್ಕೊಂಡ್ಬಿಟ್ಟಿದ್ದೆ. ಗೊತ್ತಾಯ್ತು, ಯಾವ ಅರ್ಥ ಒಪ್ಕೊಳ್ಳೋದ್ರಿಂದ ವಾಕ್ಯಾರ್ಥ ಸರಿಯಾಗಿ ಕೊಡುತ್ತೋ ಅಂತ ಅರ್ಥವನ್ನು ಧಾತುವಿಗೆ ಮಾಡಬೇಕಾದ ನಿಯಮ ಇರೋದ್ರಿಂದ ನಮ್ಮದು ಸರಿ ಹೋಯ್ತು, ನಿನ್ ತಪ್ಪಾಯ್ತು. ಏವಂ ಉಪಾದಿತಂ ಸಾರ್ಧ ಶ್ಲೋಕ ವ್ಯಾಖ್ಯಾನಂ ಉಪಸಂಹರತಿ ಅತ ಇತಿ. ಹೀಗೆ ಉತ್ಪಾದನೆ ಮಾಡಿದಂತಹ ಒಂದೂವರೆ ಶ್ಲೋಕ ಸಾರ್ಧ ಶ್ಲೋಕ ಅದನ್ನ ಈ ಮುಕ್ತಾಯ ಮಾಡ್ತಿದ್ದಾರೆ. ಅತ ಇತಿ ಅತಃ ಪ್ರಪಂಚಸ್ಯ ಅನಾದಿ ಸತ್ಯತ್ವ ಪರಮಿದಂ ವಾಕ್ಯಂ. ದೇರ್ಫೋರ್ ಇಲ್ಲಿ ಪ್ರಪಂಚೋ ಇದೇ ವಿದ್ಯೆ ತಾಂಬ ವಾಕ್ಯ ಪ್ರಪಂಚ ಸುಳ್ಳು ಅಂತ ಹೇಳೋದಕ್ಕೆ ಹೊರಟಿಲ್ಲ. ಏನಂತ ಹೇಳ್ತಾ ಇದೆ ಅದು, ಸತ್ಯ ಅಂತ ಹೇಳಿದ್ರೆ ಬರೀ ಸತ್ಯ ಅಲ್ಲ, ಅನಾದಿ ಸತ್ಯತ್ವ ಪರಮಿದ ವಾಕ್ಯ. ಅನಾದಿ ಕಾಲದಿಂದನೂ ಜಗತ್ತು ಸತ್ಯ, ಧಾತ ಯಥಾಪೂರ್ವಂ ಅಕಲ್ಪಯತ್. ಅದೇ ಮಾತು ಬಂದಿರೋದು. ಪರಮಾತ್ಮ ಬ್ರಹ್ಮದೇವರು ಎಲ್ಲ ಸೃಷ್ಟಿಯನ್ನು ಹೇಗೆ ಮಾಡ್ತಾರೆ ಅಂದರೆ ಹಿಂದಿನ ಕಲ್ಪದಲ್ಲಿ ಹೇಗಿತ್ತು ಹಾಗೇನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತು. ಅನಾದಿ ನಿತ್ಯವಾದಂಥ ಸತ್ಯತ್ವವನ್ನು ಜಗತ್ತಿಗೆ ಹೇಳದೆ ಹೊರತು ಬೇರೆ ಹೇಳಲಿಲ್ಲ. ಮುಂದೆ ಪ್ರಪಂಚಸ್ಯ ಪ್ರಕೃಷ್ಟಸ್ಯ ಪಂಚವಿಧಸ್ಯ ಭೇದಸ್ಯ. ಒಟ್ಟು ಪಂಚಭೇದಗಳು ಅಂಬುದು ಎಲ್ಲ ಕಾಲು ಪಂಚಭೇದ ಇಮೇ ನಿತ್ಯಾಹ ಸರ್ವಾವಸ್ಥಾಸು ಸರ್ವದಾ ಹೇಳ್ತಾರೆ. ಪಂಚಭೇದಗಳು ಅಂಬುದು ಏನವು, ಎಲ್ಲ ಕಾಲದಲ್ಲೂ ಇರತಕ್ಕಂಥವು, ಇಲ್ಲದೇ ಇರತಕ್ಕಂಥ ಕಾಲ ಒಂದಿಲ್ಲೇ ಇಲ್ಲ. ಅನಾದಿ ಶಬ್ದ ಸತ್ಯ ಪಂಚಭೇದಗಳು ಯಾವಾಗಲೂ ಇರುತ್ತೆ ಅಂದರು ಬಂದೆ, ಪ್ರಳಯ ಕಾಲದಲ್ಲೂ ಕೂಡ ಇರುತ್ತೆ ಅಂತ ಆಯ್ತು. ಈಗ ಪ್ರಳಯ ಕಾಲದಲ್ಲೂ ಕೂಡ ಏನಿವೆ, ಈಗ ದೇವರಿದ್ದಾನೆ ಜೀವರಿದ್ದಾರೆ ಜಗತ್ತಿದೆ ಎಲ್ಲ ಇರೋದ್ರಿಂದ ಅಲ್ಲೂ ಕೂಡ ಏನು ಉಳ್ಕೊಂಡು ಮತ್ತೆ ಪಂಚಭೇದ ಉಳ್ಕೊಂಡು. ಸೊ ಮುಕ್ತಿಯಲ್ಲೂ ಪಂಚಭೇದ ಇದೆ, ಪ್ರಳಯ ಕಾಲದಲ್ಲೂ ಪಂಚಭೇದ ಇದೆ, ಸಂಸಾರದಲ್ಲೂ ಪಂಚಭೇದ ಇದೆ. ಒಟ್ಟು ಪಂಚಭೇದ ಇಲ್ಲದೇ ಇರತಕ್ಕಂಥ ಜಾಗ ಅಂತ ಒಂದು ಇಲ್ಲವೇ ಇಲ್ಲ. ಅನಾದಿ ಸತ್ಯತ್ವ ಶಬ್ದಸ್ಯ ನಿತ್ಯ ಸಾಪೇಕ್ಷತ್ವ ಸಮಾಸೋ ಯುಕ್ತ. ಅದಕ್ಕೆ ಅರ್ಥ ಅನಾದಿತ್ವಂ ಸತ್ಯತ್ವಂಚ ಪರಂ ಉದ್ದೇಶ್ಯಂ ಪ್ರತಿಪಾದ್ಯಂ ಯಶ ತತ್ತಥೋಕ್ತ. ಈ ಅನಾದಿತ್ವ ಪ್ಲಸ್ ಸತ್ಯತ್ವ ಎರಡೂ ಕೂಡ ಈ ವಾಕ್ಯದಲ್ಲಿ ತಾತ್ಪರ್ಯವಾಗಿ ಬಂದಿದೆ ಅಂತ ಅರ್ಥ. ಅನಾದಿ ಸತ್ಯತ್ವ ಶಬ್ದಸ್ಯ ನಿತ್ಯ ಸಾಪೇಕ್ಷತ್ವ ಸಮಾಸೋ ಯುಕ್ತ. ಅನಾದಿ ಸತ್ಯತ್ವ ಅನ್ನೋ ಪದ ಏನು ಅಂದರೆ ನಿತ್ಯ ಸಾಪೇಕ್ಷ ಸಮಾಸ. ಬಂದರು ಅಂದರೆ ಯಾರು ಒಂದು ಪದ ತಕ್ಷಣ ಪ್ರಶ್ನೆ ಬರುತ್ತೆ. ಸಾಪೇಕ್ಷ ಪದಗಳು ನಿರಪೇಕ್ಷ ಪದಗಳು ಬೇರೆ, ಇದೆ ಇದೆ ಅಷ್ಟೇ, ಇನ್ನು ಯಾವುದಿದೆ ಒಂದು ಒಂದು ಇರಲೇಬೇಕು ಅಂಡರ್ಸ್ಟುಂಡಲ್ಲಿ. ಇಲ್ಲದೆ ಯಾವುದೋ ಒಂದು ಇಲ್ಲ ಬರೀ ಇದೆ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಸಾಪೇಕ್ಷ ಅಂದರೆ ಗುರುಕುಲ ಅಂತ ಅಷ್ಟೇ ಏನರ್ಥ, ದೇವದತ್ತಷ್ಟೇ ಗುರುಕುಲ, ಯಾರದೋ ಒಬ್ಬರು ಗುರುಕುಲ ಆಗಿರ್ಬೇಕು, ಇಲ್ಲದವರು ಗುರುಕುಲ ಶಬ್ದಕ್ಕೆ ಅರ್ಥ ಇಲ್ಲ. ಅದೇ ನಿತ್ಯ ಸಾಪೇಕ್ಷತ್ವ ಸಮಾಸೋ ಯುಕ್ತ. ಸಾಪೇಕ್ಷ ಸಮಾಸ ಆದರೆ ಏನೋ ಒಂದು ಪದ ಇಲ್ಲದೆ ಹೋದರೆ ಅದು ಅದಕ್ಕೆ ಪದ ಅರ್ಥ ಕೊಡೋದಿಲ್ಲ. ಸಾಪೇಕ್ಷ ಒಂದು ಪ್ರಯೋಗ, ನಿರಪೇಕ್ಷ ಪದ ಅಂತ ಕರೀತಾರೆ. ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂತಲ್ಲ ಹಾಗೆ. ಅವರು ಬಂದರು ಏನು ಹೇಳಬೇಕಾಗಿಲ್ಲ, ಅವರು ಮಾಡಿದರು ಏನನ್ನು ಮಾಡಿದರು ಹೇಳಬೇಕಾಗಿಲ್ಲ, ಅವರು ಬಂದರು ಅಂದರೆ ಬಂದರು ಅಷ್ಟೇ, ಇದೇ ಹೇಳಬೇಕಾಗಿಲ್ಲ. ಆದರೆ ಅವರು ಮಾಡಿದರು ಅಂದರೆ ಏನು ಮಾಡಿದರು ಅಂತ ಹೇಳಬೇಕು, ಗೊತ್ತಾಯ್ತಾ. ಅದು ಸಕರ್ಮಕ ಅಂತ ಕರೀತಾರೆ. ಕೆಲವು ದ್ವಿಕರ್ಮಕ ಇರುತ್ತೆ, ಸಕರ್ಮಕ ದ್ವಿಕರ್ಮಕ ಅಕರ್ಮಕ. ಅಕರ್ಮಕ ಅಂದರೆ ಕರ್ಮಪದ ಇಲ್ಲೋ, ಅವರು ದೊಡ್ಡವರು ಅಷ್ಟೇ, ಏನು ಹೇಳೋ ಕಾರಣ ಇಲ್ಲ. ಆದರೆ ಅವರು ಕೊಂದರು ಏನರ್ಥ, ಯಾರನ್ನು ಕೊಂದರು. ಅದೇ ರೀತಿ ಸಾಪೇಕ್ಷ ಸಮಾಸವಾದಾಗ ಆ ಪದ ಸೇರಿಸ್ಕೊಂಡು ಹೇಳಬೇಕು ಅಂತ ಅರ್ಥ. ನಾನು ತರಿಹಿ ಜಾತೆಯೇ ದ್ವೈತು ಇನ್ನೊಂದು ಬಿಡೋದಿಲ್ಲ ಅವ್ರು ಮತ್ತೆ ಗಂಟು ಬಿಡ್ತಾನೆ ಮತ್ತೆ. ಅಲ್ರಿ ಮುಂದೇನಿದೆ ಗೊತ್ತಾ, ಉಪದೇಶಾದ ಅಯಂ ವಾದೆ ಜಾತೆ ದ್ವೈತಮ್ನ ವಿದ್ಯತೆ ಅಂತ ಮುಂದೆ ವಾಕ್ಯ ಇದೆ ನೋಡಿದ್ರ. ಈ ಒಂದು ಉಪದೇಶ ಬಂದುಬಿಟ್ಟು ಜಗತ್ ಸುಳ್ಳು ಇತ್ಯಾದಿ ಅಂತ ಉಪದೇಶ ತಿಳ್ಕೊಂಡ ಮೇಲೆ ದ್ವೈತಮ್ನ ವಿದ್ಯತೆ ಅಂತಿದೆ. ಸೊ ಭೇದ ಹೋಗಿಬಿಡುತ್ತೆ ಅಂತ ಹೇಳೋದ್ರಿಂದ ಏನು ಅಭೇದ ಉಳಿತಲ್ಲ ಕೊನೆಗೆ. ಅದ್ವೈತಂ ಪರಮಾರ್ಥತ ಅಂತ ಒಂದು ವಾಕ್ಯ, ಜ್ಞಾತೆ ದ್ವೈತಮ್ನ ಇನ್ನೊಂದು ವಾಕ್ಯ, ಇವೆಲ್ಲ ಯಾವ ಪರ ಇದೆ ಇದೆಲ್ಲ ಅದ್ವೈತ ಪರ ಇದೆ ನೋಡಿದ್ರ. ಅದೆಲ್ಲ ತಗೊಳ್ತಾ ಆಚೆ ಮತ್ತೆ ಹೇಳ್ತಾರೆ ನೋಡು, ಅದು ಹಾಗೆ ಅರ್ಥ ಅಲ್ಲ. ನಾನು ತರ್ಹಿ ಜ್ಞಾತೆ ದ್ವೈತಂ ನ ವಿದ್ಯತೆ ಇತಿ ವಾಕ್ಯಶೇಷ ವಿರೋಧ ಇತ್ಯತಃ ಅತ ಇತಿ ಅತಃ ಉಪದೇಶಾದಯಂ ವಾದೋ ಅಜ್ಞಾತೆ ದ್ವೈತಂ ನ ವಿದ್ಯತೆ ಇತ್ಯಾಹ. ಅಲ್ಲಿ ಹೇಳ್ತಾರೆ ದಡ್ಡ, ಅಲ್ಲಿ ಬಿಡಿಸ್ಕೊಳ್ ಸರಿಯಾಗಿ ಬಿಡಿಸ್ಕೊಳಕ್ ಬಂದಿಲ್ಲ ನಿನಗೆ. ಅದ್ವೈ ಜ್ಞಾತೆ ದ್ವೈತಂ ನ ವಿದ್ಯತೆ ಅಲ್ಲ, ಅಜ್ಞಾತೆ ದ್ವೈತಂ ನ ವಿದ್ಯತೆ. ತಿಳುವಳಿಕೆ ತಿಳುವಳಿಕೆ ಇಲ್ಲದವರಿಗೆ ದ್ವೈತ ಕಾಣದಲ್ಲಿ ಹೊರತು ತಿಳುವಳಿಕೆ ಇದ್ದವರಿಗೆ ಕಾಣ. ತತ್ವಮಸಿ ಅತತ್ವಮಸಿ ಇದ್ದಾಗ ಆಗೋ ಹಾಗೆ, ಅದ್ಯಾವ ಸಮಸ್ಯೆನೂ ಇಲ್ಲ. ಅತಃ ಉಪದೇಶಾದಯಂ ವಾದೋ ಅಜ್ಞಾತೆ ದ್ವೈತಂ ನ ವಿದ್ಯತೆ, ಜ್ಞಾತೆ ದ್ವೈತಂ ನ ವಿದ್ಯತೆ ಅಲ್ಲ. ಯತ ಏವಂ ಪೂರ್ವವಾಕ್ಯಂ ಭೇದಶ್ಚ ಅನಾದಿತ್ವಂ ಸತ್ಯತ್ವಂಚ ಪ್ರತಿಪಾದಯತಿ ಇತಿ ನಿಶ್ಚಿತಂ. ಹೀಗೆ ಹಿಂದಿನ ವಾಕ್ಯ ಭೇದ ಅನಾದಿ ಮತ್ತು ಸತ್ಯ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದು ನಿಶ್ಚಿತವಾಯಿತು. ಅತ ಏತದಪಿ ವಾಕ್ಯಂ ಭೇದ ಸತ್ಯತಾ ಮಾಯೇತಿ ಗಮ್ಯತೆ ಇತ್ಯರ್ಥ. ಈ ರೀತಿ ಅದಕ್ಕೆ ಬಿಡಿಸ್ಬೇಕು ಅಂದರೆ ಹಿಂದಿನ ವಾಕ್ಯಗಳ ಅರ್ಥ ನೋಡಿ ಆಯ್ತು. ಈಗ ಅದೆಲ್ಲ ಭೇದ ಪದ ಅಂತಾದ ಮೇಲೆ ಇದು ಭೇದ ಪದವೇ ಆಗಬೇಕು. ಭೇದ ಪದ ಆಗಲೇ ಸ್ಪಷ್ಟವಾಗಿ ವ್ಯಾಕರಣ ಇದೆ. ಜ್ಞಾತೆ ಅಲ್ಲ ಅಜ್ಞಾತೆ, ಬಹಳ ಸುಲಭ. ಯದ್ಯಪಿ ಉಪದೇಶಾದಿತಿ ವಾ ಪಾದೋ ವಿಮುಕ್ತ ವಿರೋಧಿ, ಉಪದೇಶಾದಯಂ ವಾದ ನಮಗೆ ಬೇಕಿಲ್ಲ. ಜ್ಞಾತೆ ಅಥವಾ ಅಥವಾ ಅಷ್ಟೇ ನಮಗೆ ಬೇಕಿರೋದು. ಅತ್ರ ನೈಶಶ್ಲೇಷ ಪ್ರದರ್ಶನಾಯ ತತ್ಪಾಠ ವಿಕಾರ ಹೇಳ್ತಾರೆ ಆಚಾರ್ಯ. ಏನು ಹುಡುಕಿ ಇಟ್ಟುಕೊಂಡು ಸಾಕಿತ್ತು ವಾಕ್ಯನ, ಜ್ಞಾತೆ ತ್ವೈತಂ ನ ವಿದ್ಯತೆ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಉಪದೇಶಾದಯಂ ವಾದ ಹೇಳಬೇಕಾಗಿರಲಿಲ್ಲ, ಯಾಕೆ ಆ ಬಗ್ಗೆ ಗಲಾಟೆ ಇಲ್ಲ. ಗಲಾಟೆ ಇರೋದು ಯಾವ್ದ್ರ ಬಗ್ಗೆ? ಜ್ಞಾತೆ ತ್ವೈತಂನ ಅಷ್ಟೇ ಬಗ್ಗೆ. ಮತ್ತೆ ಆಚಾರ್ಯ ಪೂರ್ತಿಯಾಗಿ ಕೋಟ್ ಮಾಡಿದ್ರು, ಇದೊಂದು ಪ್ರಶ್ನೆ. ಮತ್ತೆ ಆಚಾರ್ಯ ಹೆಚ್ಚು ಕೋಟ್ ಮಾಡಿದ್ರು ಅರ್ಥ ಇರಬೇಕು, ಕಡಿಮೆ ಕೋಟ್ ಮಾಡಿದ್ರೆ ಅರ್ಥ ಇರಬೇಕು. ಗೊತ್ತಾಯ್ತಾ? ಎರಡು ಕೋಟಿ ಎರಡು ಕೊಟ್ಟರು ಅರ್ಥ ಇರಬೇಕು. ಯಾಕೆ ದೊಡ್ಡವರು ಪ್ರತಿ ಮಾತಿಗೆ ಏನಿರಬೇಕು ಒಂದು ಅರ್ಥ ಇರಬೇಕು. ಟೀಕಾರ ಹೇಳ್ತಾರೆ ಯಾತಕ್ಕಂತ ಬರೆದ್ರು ಅಂದರೆ, ಯದ್ಯಪಿ ಉಪದೇಶಾದಿತ್ಯ ಪಾದ, ಪಾದ ಅಂದರೆ ಆ ಪೋರ್ಷನ್ ಉಪದೇಶಾದ ಅಯಂ ವಾದ. ಇದಿಷ್ಟು ಒಂದು ನಾಲ್ಕು ಪಾದದ ಶ್ಲೋಕದಲ್ಲಿ ಇದಿಷ್ಟು ಏನಾಯಿತು, ಒಂದು ಪಾದ ಈ ಪಾದ ಅಂಬೋದು ಏನಾಗಿದೆ? ನಾ ಉಕ್ತ ವಿರೋಧಿ, ಹಿಂದೆ ಮುಂದಕ್ಕೆ ವಿರೋಧಿ ಅಲ್ಲ ಅದು. ತಥಾಪಿ ಅತ್ರ ನೈ ಪ್ರಸ್ತೇಷ ಪ್ರದರ್ಶನ ತತ್ಪಾಠ, ಉಪದೇಶಾದ ಅಯಂ ವಾದ ಅಂತ ಕೋಟ್ ಮಾಡಿದರೆ ಮಾತ್ರ ಅಜ್ಞಾತೆ ಬಿಡಿಸಲಿಕ್ಕೆ ಬರುತ್ತೆ. ಬರೀ ಜ್ಞಾತೆ ಇಟ್ಕೊ ಹಿಂದೆ ಆಯನೇ ಸೇರಿಸ್ತೇನೆ ನೀವು, ಅದು ಪೂರ್ತಿ ವಾಕ್ಯ ಕೋಟ್ ಮಾಡಿದಾಗ ಅರ್ಥ ಆಗ. ಅರ್ಥ ಆಯ್ತಾ? ಪೂರ್ತಿ ವಾಕ್ಯ ಕೋಟ್ ಮಾಡದೆ ಹೋಗಿದ್ರೆ, ಆ ಪಾದ ಕೋಟ್ ಮಾಡದೆ ಹೋಗಿದ್ರೆ ಆ ಇಲ್ಲಿಂದ ಬಂತು ಅಂತ ಕೇಳ್ತಿದ್ದ. ಪೂರ್ತಿ ವಾಕ್ಯ ಕೋಟ್ ಮಾಡಿದಾಗ ಏನಾಯ್ತು? ಈಗ ಆ ಅಲ್ಲಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ತತ್ವಮಸಿಯಲ್ಲಿ ಹಾಗೋ ಹಾಗೆ ಬರೀ ತತ್ವಮಸಿ ಸೇತಕ್ಕೆ ಅಥವಾ ಗೊತ್ತಾಗ್ತಿದ್ದಿಲ್ಲ. ಸ ಆತ್ಮ ತತ್ವಮಸಿ ಕೋಟ್ ಮಾಡಿದ ಆತ್ಮ ಅತತ್ ಅಂತ ಬಿಡಿಸಕ್ ಬರೋದು. ಪೂರ್ಣ ವಾಕ್ಯ ಕೋಟ್ ಮಾಡೋಕೆ ಒಂದು ಪರ್ಪಸ್ ಇದೆ. ಕಥಃ ಕಥಂ ಇದೆ ಇದಂ ವಾಕ್ಯಂ ಭೇದ ಸತ್ಯತಾ ಮಹ ಇತ್ಯತಃ ಅಜ್ಞಾತ ಇದೆ. ಏನ್ರಿ ವಾಕ್ಯ ನಮ್ಮದೇ ಕೋಟ್ ಮಾಡ್ತೀರಿ, ಅರ್ಥ ಬೇರೆ ಹೇಳ್ತಿರಲ್ಲ ಅಂತ ಕೇಳಿದ್ರೆ, ಅಜ್ಞಾತೆಯೇವ ದ್ವೈತಂ ನ ವಿದ್ಯತೆ, ನೀನು ಜ್ಞಾತೆಯೇವೇ ಅಂತ ಅರ್ಥ ಮಾಡ್ಕೊಂಡಿದ್ದೆ, ಅಜ್ಞಾತೆ ಅಂತ ಅರ್ಥ. ತಿಳ್ಕೊಂಡ ಮೇಲೆ ಅದ್ವೈತ ದ್ವೈತ ಇರಲಿಲ್ಲ ಅಂತ ನೀನು ಹೇಳ್ತಿ. ಆ ತಿಳುವಳಿಕೆ ಇಲ್ಲದವ್ರಿಗೆ ದ್ವೈತ ಇರಲ್ಲ ಅದು ಹೇಳುತ್ತಷ್ಟೇ. ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರಿಗೆ ದ್ವೈತ ಇರುತ್ತೆ. ಆ್ಯಕ್ಚುಲಿ ಅರ್ಥನೇ ಸಂಗತವಾದದ್ದು. ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಯಾವುದೋ ಒಂದು ಕೊಡ್ತಾರೆ, ಸಿಮಿಲರ್ ವಾಕ್ಯ ಕೊಟ್ಬಿಡ್ತಾರೆ, ಡಿಸ್ಟಿಂಗ್ವಿಶ್ ಬಿಟ್ವೇನ್ ಅಂತ ಕರೀತಾರೆ. ಅಂದರೆ ಎರಡರ ಮಧ್ಯೆ ಭೇದ ಇದೆ ಹೇಳು ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಎರಡರ ಮಧ್ಯೆ ಭೇದ ಇದೆ ಹೇಳು, ಅರ್ಥ ಆಯ್ತಾ? ಸೊ ಅಭೇದ ಯಾವಾಗ ಯಾವ ಸ್ಟೇಜಲ್ಲಿ ಕಾಣಿಸ್ತೀವೋ? ವಿಚಾರ ಮಾಡದೇ ಇದ್ದಾಗ. ವಿಚಾರ ಮಾಡಿದಾಗ ಏನು ಕಾಣಿಸುತ್ತೆ? ಉದಾಹರಣೆಗೆ ಶಕೃತ್ ಸಕೃತ್ ಅಂತ ಪದ ಇದೆ. ಶಕೃತ್ ಸಕೃತ್ ಅಂತಿದೆ. ಸಕೃತ್ ಅಂದ್ರೇನು? ಅವೆರಡು ಅರ್ಥ ಗೊತ್ತಿರಬೇಕು ಫಸ್ಟು. ಸಕೃತ್ ಅಂದ್ರೇನು? ಒನ್ಸ್ ಅಂತ ಅರ್ಥ. ಶಕೃತ್ ಅಂದ್ರೇನು? ಗೋಮಯ ಅಂತ ಅರ್ಥ. ಗೊತ್ತಾಯ್ತು ವ್ಯತ್ಯಾಸ ಎಲ್ಲಿದೆ? ಶಕೃತ್ ಸಕೃತ್ ಶ್ಯಾಸ ಅಷ್ಟೇ ವ್ಯತ್ಯಾಸ ಇರೋದು. ಡಿಸ್ಟಿಂಗ್ವಿಶ್ ಬಿಟ್ವೇನು ಅಂತ ಕೊಡ್ತಾರೆ ಈ ಪದಗಳಲ್ಲಿದೆ. ಇದೇ ಇದೆ ಉದಾಹರಣೆಗೆ ಡೈರಿ ಡೈರಿ ಇದೆ. ಅರ್ಥ ಆಯ್ತಾ? ಅದು ಎಷ್ಟೋ ಪದಗಳು ನೋಡೋದಕ್ಕೆ ಅದೇ ರೀತಿ ಕಾಣಿಸುತ್ತೆ. ಸ್ವಲ್ಪ ವಿಚಾರ ಮಾಡಿದರೆ ಅರ್ಥ ವ್ಯತ್ಯಾಸ ಕಾಣ. ಇದು ಅದೇ ರೀತಿ ಇದೆ. ಅಕೇಷನ್ನು ವೊಕೇಷನ್ನು. ಗೊತ್ತಾಯ್ತಾ? ಬೇಕಾಷ್ಟು ಪದ ಸಿಗುತ್ತೆ ಆ ರೀತಿ. ಏನು ಕಾಂಟೆಕ್ಸ್ಟು ಕಾಂಟೆಸ್ಟು, ಕಾಂಟೆಸ್ಟ್ ಬೇರೆ ಕಾಂಟೆಕ್ಸ್ಟ್ ಬೇರೆ. ಎಕ್ಸ್ ಟಿ ಎಕ್ಸ್ ಎಸ್ ಇದೆ. ಕಾಂಟೆಕ್ಸ್ಟ್ ಅಂದ್ರೇನು? ಸಂದರ್ಭ. ಕಾಂಟೆಸ್ಟ್ ಅಂದ್ರೇನು? ಸ್ಪರ್ಧೆ. ಅದು ಕಾಂಟೆಸ್ಟ್ ಕಾಂಟೆಸ್ಟಿಂಗ್ ಫಾರ್ ಅದ ಎಲೆಕ್ಷನ್. ಕಾಂಟೆಸ್ಟಿಂಗ್ ಫಾರ್ ಕಾಂಟೆಕ್ಸ್ಟಿಂಗ್ ಫಾರ್ ಹೇಳಕ್ ಬರಲ್ಲ ಅದರ. ಯಾಕೆ ಎಸ್ ಎಕ್ಸ್ ಸ್ವಲ್ಪ ವ್ಯತ್ಯಾಸ ಆಯ್ತು ಎಷ್ಟು. ಅದೇ ಅದೇ ಏನು ಈ ಒಟ್ಟಿನ ಮೇಲೆ ಈಗ ಪದಗಳು ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗಬೇಕಾದ್ರೆ ಏನು ಬೇಕಾಗ? ಜ್ಞಾನ ಇರಬೇಕು, ಜ್ಞಾನ ಇರಬಾರ್ದು. ಸೊ ಅಲ್ಲಿ ಭೇದ ಗೊತ್ತಾಗೋದು ದ್ವೈತ. ದ್ವೈತಕ್ಕೆ ಜ್ಞಾನ ಇರಬೇಕು ಅಂತ ಆಯ್ತು, ಜ್ಞಾನ ಇರಬಾರ್ದು ಅಂತ ಆಯ್ತು. ಜ್ಞಾನ ಇಲ್ಲದವರು ಏನು ಕಾಣುತ್ತೆ? ಅದ್ವೈತ. ಜ್ಞಾನ ಇದ್ರೆ ದ್ವೈತ. ದೇರ್ಪೋದು ಯಾವ್ದು ಕರೆಕ್ಟ್ ಆಯ್ತು? ಈಗ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಹೇಳಿದ್ರಿಂದ ಅಜ್ಞಾತೆ ದ್ವೈತಂ ನ ವಿದ್ಯತೆ. ಜ್ಞಾತೆ ದ್ವೈತಂ ವಿದ್ಯತೆ ಅಂದ ಜ್ಞಾತೆ ನಿಮಗೆ ದ್ವೈತಂ ನ ವಿದ್ಯತೆ. ಸರಿಯಾಗಿ ಅರ್ಥ ಮಾಡಿಕೊಂಡು ದ್ವೈತ ಕಾಣಿಸುತ್ತೆ ನನಗೆ. ಅಜ್ಞಾತೆ ತಿಳಬೇಕಂತ ದ್ವೈತ ಗೊತ್ತಾಗೋದಿಲ್ಲ ಅಷ್ಟೇ. ಆ್ಯಕ್ಚುಲಿ ಇನ್ನೊಂದು ದೃಷ್ಟಿಯಿಂದ ಕರೆಕ್ಟ್. ದೂರದಲ್ಲಿ ನೋಡ್ತಾ ಇರ್ತೀವಿ, ಒಂದು ಬೆಟ್ಟ ದೂರದ ಬೆಟ್ಟ ನೋಡಿಗೆ ಅಂತ ಒಂದು ವಾಕ್ಯನೇ ಇದೆ ನೋಡಿ. ಏನಿಲ್ಲ ಅಂತ ಕಾಣುತ್ತೆ, ಹತ್ರ ಹೋಗ್ತಾ ಹೋಗ್ತೀರಿ ಕಾಣುತ್ತಲ್ಲಿ ಏನು ಮರ ಗಿಡ ಸಾಲು ಸಾಲು. ಇನ್ನೂ ಹೋಗಿಬಿಟ್ರೆ ಎಷ್ಟೋ ವೆರೈಟಿಗಳು. ಆಮೇಲೆ ಯಾವಾಗ ಗೊತ್ತಾಯ್ತು ನಿಮಗೆ? ಹತ್ರ ಹೋಗಿ ಜ್ಞಾನ ಬಂದ ಮೇಲೆ ಅರ್ಥ ಆಯ್ತಾ. ಜ್ಞಾನ ಬಂದ ಮೇಲೆ ಭೇದ ಗೊತ್ತಾಯ್ತೆ ಹೊರತು ದೂರ ಇದ್ದ ಭೇದ ಗೊತ್ತಾಗಲಿಲ್ಲ. ಇಲ್ಲಿ ಯಾರೋ ಕಂಡ ಹತ್ರ ನೋಡಿದ್ರೆ ಬೇರೆ ಅಂತ ಕಾಣಿಸ್ತಾರೆ. ಈ ಕಮಿಟಿ ಮಾಡೋದು ಯಾತಕ್ಕೆ ಸೆಲೆಕ್ಷನ್ ಕಮಿಟಿನ? ಈಗ ಎಷ್ಟೋ ದಿನ ಎಮ್ ಎ ಪಿ ಎಚ್ ಡಿ ಒಬ್ಬನ ಆರಿಸ್ಬೇಕೀಗ, ಅದರಲ್ಲಿ ಭೇದ ಹುಡುಕ್ಬೇಕೀಗ. ಭೇದ ಹುಡುಕ್ಲಿಕ್ಕೆ ಏನು ಬೇಕೀಗ? ಎಕ್ಸ್ಪರ್ಟ್ ಕಮಿಟಿ ಇಂಟರ್ವ್ಯೂ ಮಾಡಿ ಕೆಲವು ಸೂಕ್ಷ್ಮ ವಿಚಾರ ತೆಗೆದು ಎತ್ತಿ ಹೇಳ್ಬಿಡ್ತಾರೆ. ಸೊ ಭೇದ ಹೇಳೋದಕ್ಕೋಸ್ಕರ ಕಮಿಟಿ ತಯಾರು ಮಾಡಿದ್ರು, ಅಭೇದ ಭೇದ ಕಮಿಟಿ ತಯಾರು ಮಾಡಿದ್ರು. ಕಮಿಟಿ ಉದ್ದೇಶ ಏನು? ಡಿಸ್ಟಿಂಗ್ವಿಶ್ ಮಾಡಲಿಕ್ಕೆ, ಯೋಗ್ಯ ಯಾರೋ ಅಯೋಗ್ಯ ಯಾರೋ ಅಂತ. ಇಂಟರ್ವ್ಯೂ ಮಾಡೋ ಉದ್ದೇಶ ಏನು? ಎಲ್ಲೇ ಹೋಗಿ ಪರೀಕ್ಷೆ ಮಾಡೋ ಉದ್ದೇಶ ಏನು? ಹೊಟ್ಟಿನ ಮೇಲೆ ಭೇದ ಹುಡುಕೋದಕ್ಕೆ. ಪರೀಕ್ಷೆ ಮಾಡಲಿಕ್ಕೆ ಜ್ಞಾನ ಇರಬೇಕು. ಸೊ ಜ್ಞಾನ ಇದ್ದರೆ ಭೇದ ಗೊತ್ತಾಗುತ್ತೆ ಹೊರತು ಜ್ಞಾನ ಇಲ್ಲದವರಿಗೆ ಭೇದ ಗೊತ್ತಾಗೋದಿಲ್ಲ. ದೇರ್ಫೋರ್ ಆ ವಾಕ್ಯ ಸರಿ ಹೋಯ್ತು. ಈಗ ಅಜ್ಞಾತೆ ದ್ವೈತಂ ನ ವಿದ್ಯತೆ. ತಿಳುವಳಿಕೆ ಇಲ್ಲದವರಿಗೆ ದ್ವೈತ ಕಾಣೋದಿಲ್ವೇ ಹೊರತು ತಿಳುವಳಿಕೆ ಇದ್ದವರಿಗೆ ದ್ವೈತ ಕಾಣುತ್ತೆ. ಇಷ್ಟೇ ವ್ಯತ್ಯಾಸ. ಈ ರೀತಿ ದ್ವೈತ ಕಂಡ್ರೆ ತಪ್ಪು. ಒಂದು ಹಿಟ್ಟು ಎರಡೆರಡು ಕಾಣಿಸ್ತಾರಲ್ಲ, ಆ ದ್ವೈತ ಕಾಣಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಈಗ ಎರಡು ಚಂದ್ರ ಕಾಣೋದು, ಕೂತೋರಲ್ಲಿ 20 ಜನ ಕಾಣೋವೆಲ್ಲ ಏನು, ಆ ದ್ವೈತ ಬೇರೆ. ಇದು ಸರಿಯಾದ ದ್ವೈತ ಕಾಣಬೇಕಾದ್ರೆ ಏನ್ಬೇಕು? ಸರಿಯಾದ ದ್ವೈತ ಕಾಣಬೇಕಾದ್ರೆ ಆ ಜ್ಞಾನ ಇರಲೇಬೇಕು. ದೇರ್ಫೋರ್ ದ್ವೈತಗಳು ಜ್ಞಾನಿಗಳು, ಅದ್ವೈತಗಳು ಜ್ಞಾನಿಗಳು. ಈಗ ಯಾರು ಜ್ಞಾನಿಗಳಾಯ್ತು? ದ್ವೈತ ಜ್ಞಾನ ಸಿಂಪಲ್. ಅದು ಜೀವೇಶ್ವರ ಒಂದೇ ಕಂಡ ಕಾಣ್ತಾರೆ, ಒಂದೇ ದೇಹದೊಳಗೆ, ಒಂದೇ ದೇಹದೊಳಗೆ ಜೀವ ಇದ್ದಾನೆ, ಈಶ್ವರ ಇದ್ದಾನೆ. ಗುರುತಿಸೋದು ಭಾರಿ ಕಷ್ಟ. ಯಾರಿಗೆ ಸಾಧ್ಯ ಅದು? ದ್ವೈತಿಗಳಿಗೆ ಸಾಧ್ಯ. ಅವ್ರಿಗೆ ಗೊತ್ತಾಗ ಎಲ್ಲ ಒಂದೇ ದೇಹನೇ ಒಂದು. ಚಾರ್ವಾಕರು ಎಷ್ಟು ದಂಡ್ರು ಅಂತ ಕೇಳಿದರೆ ದೇಹನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ರು ಅವರು. ಆಮೇಲೆ ಇನ್ನೊಬ್ರು ಕೆಲವರು ಏನು ಮಾಡಿದ್ರು, ದೇಹದೊಳಗೆ ಆತ್ಮ ಇದ್ದಾನೆ ಅಂತ ಹೇಳಿದರು. ಆದರೆ ಇರೋ ಆತ್ಮ ಒಂದೇ ಅಂತ ಹೇಳಿಬಿಟ್ರು. ಮತ್ತೆ ಇನ್ನೂ ಹುಡುಕಿದಾಗ ದೇಹದೊಳಗೆ ಆತ್ಮ ಇದೆ, ಅವನೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಕ್ಲಿಯರ್ ಜ್ಞಾನ ಬಂತಾರೆ. ಇದು ಅರ್ಥ ಮಾಡ್ಕೊತಾ ಹೋದ್ರೆ ಜ್ಞಾನ ಬರ್ತಾ ಹೋದಂತೆ ಸೂಕ್ಷ್ಮತೆ ಗೊತ್ತಾಗುತ್ತೆ. ಸೂಕ್ಷ್ಮತೆಯಲ್ಲಿ ಇರೋದೇನು ಮುಖ್ಯವಾಗಿ ಭೇದ. ಹಾಲು ನೀರು ಸೇರಿಸಿಕೊಟ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಆಗ ಅವ ಹಂಸ ಏನು ಮಾಡುತ್ತಂತೆ, ಹುಡುಕುತ್ತಿದ್ದು ಹಾಲು ನೀರು ಅಂತ ಹೇಳುತ್ತೆ. ಸೊ ಭೇದ ಹೇಳೋದು ಯಾವುದು? ಹಂಸ. ಕಾಗೆಗೆ ಗೊತ್ತಾಗಲ್ಲ, ಹಾಗೆ ಕುಡಿದು ಬಿಡುತ್ತಂತೆ ಕಾಗೆ. ಹಾಗೆ ಹೋಟ್ಲಿಗೆ ಹೋಗಿ ಎಂಜಿನ್ ಕುಡಿದು ಬಿಡ್ತಾರಲ್ಲ, ಆ ಥರ ಗೊತ್ತಾಗಲ್ಲ. ತಿಳುವಳಿಕೆ ಇದ್ದವನು ತುಳು ನೋಡಿದ ತಕ್ಷಣ ಗೊತ್ತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದು ಯೋಚನೆ ಮಾಡ್ತಾ ಹೊರಟ ತಿಳುವಳಿಕೆ ಇರೋದಕ್ಕೂ ತಿಳುವಳಿಕೆ ಇರೋದಕ್ಕೂ ವ್ಯತ್ಯಾಸ. ಇವತ್ತು ಮೋಸ ಮಾಡೋ ಉದ್ದೇಶ ಏನು? ತಿಳುವಳಿಕೆ ಹೋಗಲಿ ಅಂತೇಳಿ ಹಾಲಿ ನೀರು ಯಾಕೆ ಸೇರಿಸ್ತಾರೆ? ದ್ವೈತ ಗೊತ್ತಾಗಬಾರ್ದು ಅಂತ ಹೋಗ್ತಾನೆ. ದ್ವೈತ ಇದೇ ಅಲ್ಲಿ ಗೊತ್ತಾಗಬಾರ್ದು ಅಂತೇಳಿ ಸೊ ಮೋಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊತಾರೆ ಅವರೆಲ್ಲ. ಈ ಕಥೆ ಅವರು ಹೇಳಿ ಮಾಡ್ತಾರೆ ಗೊತ್ತೇನು, ಬುದ್ಧಿವಂತಿಕೆಯಿಂದ ದ್ವೈತ ಒಪ್ತೇವೆ ನಾವು. ಅದು ಲೋಯರ್ ಸ್ಟೇಜ್ ಅಷ್ಟೇ, ಹೈಯರ್ ಸ್ಟೇಜಲ್ಲಿ ಅದ್ವೈತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಉಲ್ಟಾ ಪಲ್ಟ ಅದು. ಅದ್ವೈತ ಗೊತ್ತಾಗೋದು ಯಾವ ಸ್ಟೇಜಲ್ಲಿ? ಲೋಯರ್ ಸ್ಟೇಜಲ್ಲಿ. ಹೈಯರ್ ಸ್ಟೇಜಲ್ಲಿ ಗೊತ್ತಾಗುತ್ತೆ, ಭೇದ ಗೊತ್ತಾಗುತ್ತೆ. ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಗಂಗಾ ನೀರು ಬೇಕಾದ್ರೆ ಕೊಡ್ರಿ, ಗೋಮಯ ಗೋಮೂತ್ರ ಬೇಕಾದ್ರೆ ಕೊಡ್ರಿ, ಅದು ಅದ್ರ ಮೂತ್ರ ಬೇಕಾದ್ರೆ ಕೊಡ್ರಿ. ಏನು ಮಾಡುತ್ತೆ ಅದು? ತಟ್ಟಿಗೊತ್ತ ಕೊಡುತ್ತೆ ಅಷ್ಟೇ. ಅದು ಯಾವ್ದು ಕೊಟ್ಟು ತಟ್ಟಿಗೊತ್ತ ಕೊಡುತ್ತೆ, ಅದು ಅಭೇದ. ಅದಕ್ಕೆ ಗೊತ್ತಿರೋದು ಏನು ವ್ಯತ್ಯಾಸನೇ ಇಲ್ಲ. ಹೋಗ್ಲಿ ಬಿಡಿ, ಅದ್ರ ಒಂದು 100 ರೂಪಾಯಿ ನೋಟ್ ಹಾಕಿ, ಒಂದು ಪೇಪರ್ ತುಂಡು ಕೊಡಿ, ಎರಡನ್ನೂ ಏನು ಮಾಡುತ್ತೆ? ಎರಡು ಬಾಯಡ್ಗೆ ಅರ್ಧ ಹಾಕ್ಬಿಡುತ್ತೆ ಎರಡನ್ನು ಅಷ್ಟೇ. ವಯಸ್ಸಾಗ್ತಾ ಹೋಗಿ ಏನು ಮಾಡುತ್ತೆ ಆಮೇಲೆ? ಎಜುಕೇಷನ್ ಬುದ್ಧಿ ಬಂದ ಮೇಲೆ ನೋಟ್ ಬೇರೆ, ಇದು ಬೇರೆ, ಕೋಟಾರ್ ಬೇಟೆ ಎಲ್ಲ ಗೊತ್ತಾಗಿ ಶುರುವಾಗ್ಬಿಡುತ್ತೆ ಆಮೇಲೆ. ಸೊ ದ್ವೈತ ಗೊತ್ತಾಯ್ತು, ಅದ್ವೈತ ಗೊತ್ತಾಯ್ತು. ಸೊ ಜ್ಞಾನ ಬರ್ತಿರ್ಲಿಕ್ಕೆ ಏನಾಗುತ್ತೆ? ದ್ವೈತ ಗೊತ್ತಾಯ್ತು, ಸಿಂಪಲ್ ಇದೆ. ಆದ್ದರಿಂದ ಜ್ಞಾತೆ ಅಜ್ಞಾತೆ ದ್ವೈತಂನ ವಿದ್ಯತೆ, ಜ್ಞಾತೆ ದ್ವೈತಂ ವಿದ್ಯತೆ ಏವ. ಅದೇ ಅದಕ್ಕೆ ಉತ್ತರ ಕೊಟ್ಟಿದ್ದು, ಅದಕ್ಕೆ ಈಗ ಹೇಳಿದ್ದು ಅರ್ಥ ಆಯ್ತಿಲ್ಲ. ಆ್ಯಕ್ಚುಲಿ ನಿರ್ಗುಣ ಉಪಾಸನೆ ಎಂಬುದೇ ಅದ್ವೈತ, ಸರಿಯಾಗಿ ವಿಚಾರ ದ್ವೈತ. ಸಗುಣ ಉಪಾಸನೆ ದ್ವೈತ, ದೇವರು ಎಲ್ಲೋ ಏನೋ ಕಂಡ ಕಾಣಿಸ್ತಿದೆ, ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಅರ್ಥ ಆಯ್ತು. ದೇವ್ರ ಹೈಯರ್ ಸ್ಟೇಜ್ಗೆ ಹೋಗ್ತಾ ಹೋದಂತೆ ಲೋ ಅಭೇದ ಜ್ಞಾನ ಎಂಬುದು ಲೋಯರ್ ಸ್ಟೇಜ್. ಚಿಕ್ಕ ಮಗುವಿಗೆ ಅದ್ವೈತ ಜ್ಞಾನ ಇದೆ, ತಿಳುವಳಿಕೆ ಇಲ್ಲ. ದೊಡ್ಡದಾದ್ಮೇಲೆ ದ್ವೈತ ಬಂತು, ತಿಳುವಳಿಕೆ ಬಂತು. ದೇರ್ಫೋರ್ ಲೋಯರ್ ಸ್ಟೇಜ್ ಎಂಬುದು ಯಾವಾಗಲೂ ಅದ್ವೈತ ಹೊರತು ಹೈಯರ್ ಅಲ್ಲ. ಆಚಾರ್ಯ ಮಾತನ್ನು ಹೇಳ್ತಾರೆ, ಜೀವೇಶ್ವರ ಭೇದ ಮೊದಲಾದ ವಿಷಯ ಸೂಕ್ಷ್ಮ ವಿಚಾರ. ಆದ್ದರಿಂದ ಇನ್ನು ಆರಂಭದ ಹಂತದವರಿಗೆ ಎಲ್ಲ ಒಂದೇ ಕಂಡ ಕಾಣುತ್ತೆ. ಸೊ ತಿಳ್ಕೊಂಡ ಮೇಲೆ ಭೇದ ಗೊತ್ತಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡು ಕರೆಕ್ಟಾಗಿರೋ ವಾದ. ಇವಾಗ ಡಾಕ್ಟರ್ ಸರ್ಬೋದು ಯಾತಕ್ಕೋಸ್ಕರ? ಈಗ ಗೊತ್ತಾಗ್ಲಿಕ್ಕೋಸ್ಕರ ಏನು ವಿಷಯ ಗೊತ್ತಾಗಬೇಕು? ಈಗ ಸೂಕ್ಷ್ಮ ವಿಚಾರ ಇರುತ್ತೆ. ಫ್ರ್ಯಾಕ್ಚರ್ ಆಗಿದೆಯೋ ಇಲ್ಲಿ, ಎಷ್ಟು ಸೂಕ್ಷ್ಮ ವಿಚಾರ ಗೊತ್ತಾ? ಆ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ಯಾರು ಬೇಕೀಗ? ಭಾಳ ಎಕ್ಸ್ಪರ್ಟ್ ಆಗಿರ್ಬೇಕು. ಇದು ಯೋಚನೆ ಮಾಡ್ತಾ ಹೊರಟ್ರೆ ಪ್ರತಿಯೊಂದು ಕಡೆಗೂ ಕೂಡ ಜ್ಞಾನಿ ಅಂತ ಕರೆಯೋದು ದ್ವೈತವನ್ನು ಗುರುತಿಸಿದಾಗ ಹೊರತು ಬೇರೆ ಅಲ್ಲ. ಒಂದು ಕೆಮ್ಮು ಯಾತಕ್ಕೆ ಬಂದಿದೆ? ಅದು ಕ್ಯಾನ್ಸರ್ ಕೆಮ್ಮೋ ನೆಗಡಿ ಕೆಮ್ಮೋ? ನೋಡೋದು ಕೆಮ್ಮು ಕೆಮ್ಮೆ, ಆ ಕೆಮ್ಮಿನಲ್ಲಿ ಭೇದ ಇದೆ ತಾನೆ. ಆ ಭೇದ ಗೊತ್ತಾಗಬೇಕು, ಏನು ಮಾಡೋ? ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು ಅಷ್ಟೇ ಹೊರತು ಬರೀ ಎಲ್ಲ ಒಂದೇ ಅಂತ ಹೇಳ್ಬೇಕಾದ್ರೆ ಓದ್ಬೇಕು ಯಾಕೆ? ಎಲ್ಲರಿಗೂ ಒಂದೇ ಔಷಧಿ ಕೊಡೋದಾದರೆ ಡಾಕ್ಟ್ರ್ ಆಗಬೇಕು, ಅದಕ್ಕೆ ಹೋಗ್ತಾನೆ. ಬೇರೆ ಒಳಗೆ ತಾನೇ ಡಾಕ್ಟರ್ ಆಗಬೇಕಾದ್ದು. ಅಂದರೆ ಪ್ರತಿಯೊಂದು ವಿದ್ಯೆಯಲ್ಲೂ ಕೂಡ ಪ್ರಾವೀಣ್ಯ ಪಡೆಯ ಉದ್ದೇಶ ಏನು? ಭೇದ ಗುರುತಿಸಲಿ. ಸಾಮಾನ್ಯರು ಎಲ್ಲ ಒಟ್ಟು ಟೀಕ್ ಕೊಟ್ಟು ಕಂಡ ಕಾಣುತ್ತೆ, ಎಲ್ಲ ಏನೇನೋ ಕಂಡತ್ತೆ. ಆದರೆ ಎಕ್ಸ್ಪರ್ಟಿ ಮಾತ್ರ ಕರೆಕ್ಟಾಗಿ ಗುರುತಿಸ್ತಾನೆ ಯಾವ ಹುಟ್ಟು ಅಂತ ಹೇಳ್ತಾನೋ. ಮತ್ತು ಎಷ್ಟು ಅದರಲ್ಲೂ ವೆರೈ ಎಷ್ಟು ಬರೀ ಟೀಕ್ನಲ್ಲಿ ಎಷ್ಟು ವೆರೈಟಿ ಇದೆ? ಪ್ರತಿಯೊಂದು ಇದರಲ್ಲೂ ವೆರೈಟಿಗಳು ಕಾಣುತ್ತೆ. ಆ ವೆರೈಟಿ ಗೊತ್ತಾಗಬೇಕಾದ್ರೆ ಏನಾಗಬೇಕು? ಅವನು ಜ್ಞಾನಿ ಆಗಿರ್ಬೇಕು. ಎಲ್ಲಿ ವಿಚಾರ ತಗೊಂಡ್ರು ಕೂಡ ಲೋಯರ್ ದ್ವಯ ಲೋಯರ್ ಸ್ಟೇಜ್ ದ್ವೈತ ಅಲ್ಲ, ಲೋಯರ್ ಸ್ಟೇಜ್ ಅದ್ವೈತ, ಹೈಯರ್ ಸ್ಟೇಜ್ ಏನದು. ಇವೆಲ್ಲ ಅವ್ರ ಉಪನ್ಯಾಸಗಳಿದ್ರೆ ಹೇಳಿ 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 ಕನ್ಫ್ಯೂಸ್ ಮಾಡ್ತಾರೆ. ಯಾವ್ದಾರು ಅವ್ರ ಪುಸ್ತಕ ಓದಿಬೇಕಾದ್ರೆ ಅದ್ವೈತೋಪಾಸನೆ ಎಂಬುದು ಸಾಮಾನ್ಯರಿಗೆ, ದ್ವೈತೋಪಾಸನೆ ಅದ್ವೈತೋಪಾಸನೆ ಹೈಯೆಸ್ಟ್ ಪೀಪಲ್ಗೆ ಅಂತ ಹೇಳ್ಕೊಂಡ್ಬಿಟ್ಟು ಅರ್ಜುನ ಆ ಪ್ರಶ್ನೆ ಕೇಳಿದ್ದಂತೆ. ಹನ್ನೆರಡನೇ ಅಧ್ಯಾಯ ಕೊಡೋದೇ ಹಾಗೆ ಏ ಬರ್ತಲ್ಲಲ್ಲಿ, ಏವಂ ಸತತ ಯುಕ್ತಾಯೇ ಭಕ್ತಾಸ್ತಾಂ ಪರ್ಯುಪಾಸತೆ ಏ ಚಾ ಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಹ. ಅವ್ರ ಅರ್ಥ ಬರೀತಾರೆ, ಯಾರು ನಿರ್ಗುಣ ಉಪಾಸನೆ ಮಾಡ್ತಾರಲ್ಲ ಅವ್ರು ಶ್ರೇಷ್ಠನೋ, ಸಗುಣ ಉಪಾಸನೆ ಮಾಡೋದು ಶ್ರೇಷ್ಠನೋ ಅಂತ ಅರ್ಥ ಬರೀತಾರೆ. ಅರ್ಥಾತ್ ಸಂಬಂಧ ಇಲ್ಲ. ಅದು ಉತ್ತರ ಏನಂತ ಅದಕ್ಕೆ, ನಿರ್ಗುಣ ಉಪಾಸನೆ ಭಾರಿ ಶ್ರೇಷ್ಠ, ಸಗುಣ ಉಪಾಸನೆ ಮಾಡೋದು ಪ್ರಯೋಜನ ಇಲ್ಲ. ಈ ರೀತಿ ಹೇಳೋದು ಕೊಟ್ರೆ ಅದು ಏನು ಇಲ್ಲದ ಅರ್ಥಗಳವೆಲ್ಲ ಕೂಡ, ಏನೇನು ಅರ್ಥ ಇಲ್ಲ. ಅತಃ ಉಪದೇಶಾದವಾದು ಅಜ್ಞಾತೆ ದ್ವೈತಂ ನ ವಿದ್ಯತೆ ಇತ್ಯ ಅವಯಂ ವಾದ ಉಪದೇಶಾದೇವ ಜ್ಞಾಯತೆ ಮುಂದೋಯ್ತು. ಮುಂದೆ ಅಜ್ಞಾತೆ ದ್ವೈತಂ ನ ವಿದ್ಯತೆ ಇಷ್ಟೇ, ಅಜ್ಞಾತೇವ ದ್ವೈತಂ ನ ವಿದ್ಯತೆ ಅಜ್ಞಾನಿನಾಮಿತಿ. ಅದಕ್ಕೆ ತಾತ್ಪರ್ಯ ಅಜ್ಞಾತೆ ಶಬ್ದಕ್ಕೆ ಏನರ್ಥ ಅಂದರೆ, ಅಜ್ಞಾನಿನಾಂ ಪಕ್ಷೇ ಇವ ದ್ವೈತಂ ನ ವಿದ್ಯತೆ ಇತ್ಯರ್ಥ. ಅಜ್ಞಾನಿಗಳ ಪಕ್ಷದಲ್ಲಿ ದ್ವೈತ ಇಲ್ಲ ಅಷ್ಟೇ ಹೊರತು ಜ್ಞಾನಿಗಳ ಪಕ್ಷದಲ್ಲಿ ಇದೆ. ಏವಂ ಆಂತರೂಪವರ್ತಿ ಫಲಾದ ಅಯಮೇವ ಶ್ರುತ್ಯರ್ಥ ಇತ್ಯುಕ್ತಂ. ಇಷ್ಟೆಲ್ಲ ಯಾತಕ್ಕೆ ಅರ್ಥ ಮಾಡಬೇಕಾಯ್ತು, ಆಂತರೂಪಪತ್ತಿ ಇಂಟರ್ನಲ್ ಎವಿಡೆನ್ಸ್ ಅಂತ ಅರ್ಥ. ಎಕ್ಸ್ಟರ್ನಲ್ ಎವಿಡೆನ್ಸ್ ಬೇರೆ, ಇಂಟರ್ನಲ್ ಎವಿಡೆನ್ಸ್ ಬೇರೆ. ಇಂಟರ್ನಲ್ ಎವಿಡೆನ್ಸ್ ಸರಿಯಾಗಿ ನೋಡಿಕೊಂಡಾಗ ಈ ಅರ್ಥ ಮಾಡಬೇಕು ಅಂತ ಆಯ್ತೆ ಹೊರತು ನೀವು ಹೇಳಿದ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಶ್ರುತ್ಯಂತರನ್ ಸಂವಾದ ಅಚ್ಚ ಇತ್ಯಾಹ. ನೆಕ್ಸ್ಟ್ ಈಗ ನಾ ಜೊತೆಗೆ ಎಷ್ಟಿದೆ ಗೊತ್ತಾ, ಇದು ಕಾಂಟ್ರವರ್ಸಿಯಲ್ ಶ್ರುತಿ ಅರ್ಥ ಮಾಡಿ ಆಯ್ತು. ಈಗ ಕ್ಲಿಯರ್ ಶ್ರುತಿಗಳು ಬೇಕಷ್ಟಿದೆ ತಗೋ. ಈಗ ಎಷ್ಟಿದೆ, ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವ ಭೇದೋ ಮಿಥಶ್ಚೈವ ಜಡಜೀವ ಭಿದಾ ತಥಾ ಮಿಥಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕಃ. ನೋಡಿ ಹೇಗಿದೆ, ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ, ಜೀವೇಶ್ವರ ಭೇದ ಜಡೇಶ್ವರ ಭೇದ ಜೀವ ಭೇದ ಮಿಥ, ಮಿಥ ಅಂದರೆ ಮ್ಯೂಚುಯಲ್, ಮ್ಯೂಚುಯಲ್ ಜೀವ ಜೀವರ ಭೇದ ಜಡಜೀವ ಮತ್ತೆ ಮಿಥ ಜಡಜೀವ ಭಿದಾ ತಥ ಜಡಜೀವರ ಭೇದ ಮಿಥಶ್ಚ ಜಡಭೇದೋಯಂ ಜಡಗಳಿಗೆ ಪರಸ್ಪರ ಭೇದ. ಇವೆಲ್ಲ ಏನಿದು, ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಇದೇ ಭೇದ ಪ್ರಪಂಚಕಃ. ಈ ಭೇದ ಪಂಚಕ ಅಂದರೆ ಇದು ಪ್ರಪಂಚೋ ಭೇದ ಪಂಚಕಃ. ಜೀವೇಶ್ವರ ಭಿದಾ ಚೈವ ಜಡೇಶ್ವರ ಭಿದಾ ತಥಾ ಜೀವಭೇದೋ ಮಿಥಶ್ಚೈವ ಜಡಜೀವ ಭಿದಾ ತಥಾ ಮಿಥಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕಃ. ಇವತ್ತು ಲೋಕಗಳು ಸ್ವಸ್ಥ, ಇಬ್ಬರು ಬೇರೆ ಎಂಬ ಜಗತ್ತಿಗೆ ಗೊತ್ತಿದೆ. ಇಬ್ಬರು ಬೇರೆ ಜಗತ್ತು ಹೇಗೆ ಮಾಡಿ, ಎಷ್ಟು ಜನ ಇದ್ದಾರೆ, ಇಬ್ಬರಲ್ಲಿ ಒಂದು ರೀತಿ ಇರೋದೇ ಇಲ್ಲ. ಅಷ್ಟರಲ್ಲೇ ಮ್ಯಾನೇಜ್ ಮಾಡೋಕೆ ಗೊತ್ತಿ, ಎರಡು ಕಣ್ಣು ಒಂದು ಕಿವಿ ಎರಡು ಮೂರು, ಇಷ್ಟರಲ್ಲೇ ಅಡ್ಜಸ್ಟ್ ಮಾಡೋ, ಬೇರೆ ಮಾಡೋಗಿಲ್ಲ. ಲಿಮಿಟ್ ಆಪ್ಷನ್ಸ್ ಭಾಳ ಕಡಿಮೆ ಇರೋದು. ಅದು ಇನ್ಫೈನೈಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕಾದ್ರೆ ಎಷ್ಟು ಗ್ರೇಟ್ ದೇವರು. ಇನ್ನು ವಾಯ್ಸ್ ಎಷ್ಟೇ ಸ್ವಲ್ಪ ಇದು ಮಾಡಬೇಕಾದ್ರೆ ಎಷ್ಟು ವಾಯ್ಸ್ ಚೇಂಜ್ ಆಗುತ್ತೆ. ಒಬ್ಬ ಇಬ್ಬರು ವಾಯ್ಸ್ ಅಷ್ಟು ಜನ ಇದ್ರು ಎಷ್ಟು ಏನು ತೋರಿಸಿರ್ತಾನೆ, ಅದನ್ನು ಅಷ್ಟು ಜನ ಓಡಾಡ್ತಾರಲ್ಲ, ಎಲ್ಲರೂ ವಾಡ್ ಸ್ವಲ್ಪ ಚೇಂಜ್ ಇರುತ್ತೆ. ಮತ್ತೆ ಅದೇ ಎರಡು ಕೈ ಬೀಸಬೇಕಾಗ್ತದೆ, ಚಾನ್ಸ್ ಇಲ್ಲ. ಅದರಲ್ಲೇ ಮತ್ತೆ ವ್ಯತ್ಯಾಸ, ನಡಿಗೆಯಲ್ಲಿ ವ್ಯತ್ಯಾಸ, ಪ್ರತಿಯೊಬ್ಬರು ಹೆಬ್ಬೆರಡು ಗುರುತಲ್ಲಿ ವ್ಯತ್ಯಾಸ, ಕಾಲು ಗುರುತಲ್ಲಿ ವ್ಯತ್ಯಾಸ. ಎಲ್ಲಿಂದ ಬಂತಿದೆಯಲ್ಲ, ಭೇದ ಇದೆ, ಇಷ್ಟು ಭೇದ ಇದೆ ತಿಳ್ಕೊಳ್ಳೋಕ್ಕೆ ಬೇಕೀಗ. ಒಂದು ಐದಾರು ಗುರುತು ಕೊಟ್ಬಿಡ್ತಾರೆ, ಅವನೇನು ಮಾಡ್ತಾನೆ, ಈಗ ಯಾರು ಫುಟ್ ಪ್ರಿಂಟ್ಸ್ ಕರೆಕ್ಟ್ ಹಿಡಿತಾರೆ, ಇದು ದ್ವೈತ ತಾನೆ, ಗುರುತಿಸ್ಬೇಕೀಗ. ಕಳ್ಳಂದು ಹೌದೋ ಅಲ್ಲೊಂದು ಗುರುತಿಸ್ಬೇಕೀಗ. ಅದಕ್ಕೆ ಕೂಡ ಏನು ಬೇಕು, ಮತ್ತೆ ನಾನೇ ಬೇಕು. ಇದರಲ್ಲಿ ಯೋಚನೆ ಮಾಡ್ತಾ ಹೊರಟು ಅಭೇದ ಹುಡುಕೋದು, ಎಲ್ಲಿ ನೋಡಿದ್ರು ಕೂಡ ಭೇದ ಸ್ಪಷ್ಟ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಭೇದ ಪಂಚಕಃ. ಇದು ಹಾರನ್ ಧ್ವನಿ ತಗೊಳ್ಳಿ ನೀವೀಗ, ಹಾಗೆ ಒಂದೇ ಹಾರನ್ನು ಬೇರೆ ಬೇರೆ ಮಾಡೋ ಬೇರೆ ಬೇರೆ ಶಬ್ದ ಬರುತ್ತೆ. ಈ ಬಸ್ಸಲ್ಲಿ ಕಂಡಕ್ಟರ್ ಉದ್ದ ಧ್ವನಿ ಬರೋದೇ ಬೇರೆ, ಉಳಿದವರು ಉದ್ದ ಬೇರೆ ಧ್ವನಿ ಬರುತ್ತೆ. ಕಾನ್ಫಿಡೆನ್ಸ್ ಇರೋದಿಲ್ಲ ಅವರಿಗೆ, ಗಲ್ಲು ಹೊಡಿತಾರೆ ಎರಡು ಸಲ, ಅವನಿಗೆ ಡ್ರೈವರಿಗೆ ಗೊತ್ತು ಯಾರು ನೋಡೋದು, ಕಂಡಕ್ಟರ್ ಹೊಡೆದ ತಕ್ಷಣ ಹೋಗ್ತಾನೆ ಅವನು. ಎತ್ತಕ್ಕೆ ಡಿಫ್ರೆಂಟ್, ಅವನ ಸ್ಟೈಲೇ ಬೇರೆ, ಕಂಡಕ್ಟರ್ ಹೊಡೆಯೋ ಸ್ಟೈಲೇ ಬೇರೆ. ಆ ಬ್ಯಾಟಲ್ಲಿ ಅದೇ ಬ್ಯಾಟರಿ ಹೊಡಿಬೇಕಾದ್ರೆ ರನ್ಸ್ ಬರೋಕ್ಕೆ ಔಟ್ ಆಗಿಬಿಡ್ತಾರೆ. ಎತ್ತಕ್ಕೆ ಅದೇ ಬ್ಯಾಟೆ, ಎತ್ತಕ್ಕೆ ಹೊಡೆಯೋ ಸ್ಟೈಲ್ ಬೇರೆ ಆಗುತ್ತೆ. ಅದೇ ರೀತಿ ಸ್ಕೂಟರ್ ಹಾರನ್ ಮಾಡ್ತಾರೆ, ಒಂದೇ ಸ್ಕೂಟ್ರದೇ ಗೊತ್ತಾಯ್ತಾ, ಹಾರನ್ ಶಬ್ದ ಮಕ್ಕಳು ಸಣ್ಣ ಮಕ್ಕಳು ಗುರುತಿಸ್ತಾರೆ. ಯಾರು ತಮ್ಮ ತಮ್ಮನೇ ಸ್ಕೂಟರ್ ಬೇರೆಯವ್ರು ಕೂಡ ಸಾಕ್ಷ ಗುರುತಿಸ್ಬಿಡ್ತಾರೆ, ಅದು ಸೌಂಡ್ ಮಾಡ್ಕೊಂಡ್ಬಿಟ್ಟು. ಅದು ಮಕ್ಕಳಿಗೆ ಅಷ್ಟು ಓದ್ತಾ ಏನು ಅರ್ಥ ಇದೆ, ಈಗ ಭೇದ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ತಿಳುವಳಿಕೆ ಇದ್ದು ಎಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ, ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಅಷ್ಟೇ. ನಮ್ಮದಲ್ಲ ಅಂತ ಗ್ಯಾರಂಟಿ ಹೇಳ್ತಾರೆ, ನಮ್ಮ ಸೌಂಡ್ ಅಲ್ಲ ಇದೆಲ್ಲ. ರಿಂಗ್ ಟೋನ್ ನೋಡಿ ಹೇಳ್ತಾರೆ ಯಾರು ಇರ್ಬೋದು ಅಂತ, ರಿಂಗ್ ಟೋನ್ ಡಿಫರ್ ಆಗುತ್ತೆ ಪ್ರತಿಯೊಂದು ಕಡೆ ಕೂಡ. ಎಲ್ಲದ ಒಂದೇ ರಿಂಗ್ ಟೋನ್ ಆಗಿದ್ದರೆ ಚೇಂಜ್ ಓವರ್ ರಿಂಗ್ ಟೋನ್ ಅಂತ ಯಾಕೆ ಹೇಳ್ಬೇಕಿತ್ತು ಗೊತ್ತಾನೆ, ಎಷ್ಟು ವೆರೈಟಿ ಇದೆ. ಇದು ಒಟ್ಟಿನ ಮೇಲೆ ಜೀವ ಜೀವ ಭೇದ, ಇಬ್ಬರು ಡಿಫ್ರೆಂಟ್ ಬಿಹೇವ್ ಮಾಡ್ತಾರೆ. ಒಂದೇ ವಸ್ತು ಇದೆಯಪ್ಪ, ಒಬ್ಬರು ಜೋರ ಹೊಡಿತಾರೆ ಒಬ್ಬರು, ತಿಳ್ಕೊಂಬೋಣ. ಹೊಡಿಸ್ಕೊಂಡು ಇಬ್ಬರು ಒಂದೇ ರೀತಿ ಬಿಹೇವ್ ಮಾಡೋದಿಲ್ಲ. ಒಬ್ಬನಂತ ಸಾರಿ ಇನ್ನೊಬ್ಬರು ತಿರುಗಿ ಹೊಡಿತಾನೆ, ಯಾಕೆ ಒಬ್ಬನು ಸಾರಿ ಯಾಕೆ ಅಂದ್ರೆ ತಿರುಗಿ ಹೊಡಿತಾನ. ಅವನ ಜೀವ ಜೀವ ಭೇದ, ಇವನು ಸಾತ್ವಿಕ ಅರ್ಥ ಮಾಡ್ರೆ, ಅವನೇನು ಮಾಡ್ದ ದುಷ್ಟ, ನಾನೇ ನಾನು ನಾನು ಹೊಡಿತೇನೆ ಅಂತ ಹೊರಟ. ಅರ್ಥ ಡಿಫ್ರೆನ್ಸ್ ಎಷ್ಟಿದೆ ಇಬ್ಬರಿಗೂ ಕೂಡ. ಅಂದರೆ ಎಲ್ಲದಕ್ಕೆ ಒಂದೇ ರೀತಿ ರಿಯಾಕ್ಟ್ ಎಲ್ಲರೂ ಮಾಡೋದಿಲ್ಲ. ಒಳ್ಳೆ ರುಚಿಯಾದ ಪದಾರ್ಥ ಕೆಲವರು ಹೈಕ ಇನ್ನೂ ಹೇಳ್ತಾರೆ ಕಂಡ್ರಾಗಲ್ಲ ಅಂತ ಅವನು, ಗೊತ್ತಾಯ್ತಾ. ಯಾಕೆ ರುಚಿ ಜೋಕೋ ಭಿನ್ನ ರುಚಿ, ಎಲ್ಲಿ ಬೇಕಾದ್ರೂ ವಿಚಾರ ಮಾಡ್ತಾ ಹೋಗಿ ಏನಾಗುತ್ತೆ ಅಲ್ಲಿ ಇರೋದು. ಮೆಣಸಿನಕಾಯಿ ಬೇರೆ ಎಲ್ಲ ಶುಗರ್ ಕೇನ್ ಆಗಿದ್ರೆ ಗತಿ ಏನಾಗ್ತಿತ್ತು, ಮೆಣಸಿನಕಾಯಿ ಬೇರೆ ಶುಗರ್ ಕೇನ್ ಬೇರೆ, ಎರಡು ಭೇದ ಇರೋದಕ್ಕೆ ಅದು ಸಪರೇಟ್ ವ್ಯಾಲ್ಯೂ ಕೊಡೋಕ್ಕೆ ಸಾಧ್ಯ ಆಯಿತು. ಎಲ್ಲಿ ಬೇಕಾದ್ರೆ ವಿಚಾರ ಮಾಡ್ತಾರೆ. ದ್ವೈತ ಮತ ಇಲ್ಲದ ಜಾಗ ಎಲ್ಲೆಲ್ಲೂ ಇಲ್ಲ. ಪ್ರಪಂಚೋ ಭೇದ ಪಂಚಕಃ, ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಎಲ್ಲಿ ನೋಡಿದ್ರು ಪಂಚಭೇದ ಇರೋದಕ್ಕೆ ಅದಕ್ಕೆ ಪ್ರಪಂಚ ಅಂತ ಹೆಸರು. ಭೇದ ಪಂಚಕ ಇತ್ಯ ಪಂಚ ಪಂಚತ್ ದಶತ ವರ್ಗೇವಾ ಇತ್ಯತ್ರ ವಾಶಬ್ದೇನ ವರ್ಗಾರ್ಥೇ ಪಂಚಶಬ್ದಶ್ಚ ನಿಪಾತನ ಅಂಗೀಕೃತ್ಯ ಉಕ್ತಂ. ಸೋಯಂ ಅದು ವರ್ಗಾರ್ಥ ಅಂದರೆ ಕ್ಲಾಸ್ ಹಿಂದೆ ಜಾತಿಯರು ಬಂದಿದ್ದಾಗ. ಪಂಚಭೇದ ಅಂದರೆ ಪಂಚವಿಧ ಭೇದ ಅಂತ ಅರ್ಥ. ಪಂಚಭೇದ ಪಂಚಭೇದ ಪಂಚಕ ಅಂದರೆ ಪಂಚವಿಧ ಭೇದ ಯುಕ್ತ ಅಂತ ಅರ್ಥ. ವಿಧ ಎಂಬ ಅರ್ಥ ಯಾತಕ್ಕೆ ಬರುತ್ತೆ ಅಂದರೆ ಈ ಸೂತ್ರದಿಂದ ಬರುತ್ತೆ ಅಂತ ಹೇಳಿ. ಇದು ಐದೇ ಭೇದ ಅಂತ ಆಗಬಾರ್ದು. ಮತ್ತೆ ಐದು ಭೇದ ಅಲ್ಲ, ಎಷ್ಟು ಭೇದ? ಭೇದ ಇನ್ಫೈನೈಟು. ಈ ವೆರೈಟಿ ಎಷ್ಟು? ಅದಕ್ಕೆ ಐದು. ಆ ಅರ್ಥ ಬರಬೇಕಾದ್ರೆ ಆ ಸೂತ್ರ ಬೇಕು. ಸೋಯಂ ಸತ್ಯೋ ಹ್ಯನಾದಿಶ್ಚ ಇತಿ ಪ್ರತಿಜ್ಞಾದ್ವಯಂ. ಎರಡು ವಾಕ್ಯ ಇದೆ. ಮತ್ತೆ ಮುಂದಿನ ವಾಕ್ಯ, ಸೋಯಂ ಸತ್ಯೋ ಹಿ ಅನಾದಿಶ್ಚ ಸಾಧಿಶ್ಚೇ ನಾಶಮಾಪ್ನುಯಾತ್ ಸಹ ಅಯಂ ಭೇದ ಪಂಚಕ. ಅಲ್ಲಿಗೆ ಅನ್ವಯ. ಈ ಭೇದ ಪಂಚಕ ಅಂಬದೇನಿದು ಸತ್ಯವಾದದ್ದು, ಅವ್ರು ಹೇಳ್ತಾರೆ ಮಿಥ್ಯ ಆದದ್ದು ಅಂತೇಳಿ. ಶ್ರುತಿ ವಿರುದ್ಧ ಆಯ್ತದ್ದು. ಮತ್ತೆ ಎಲ್ಲಿಂದ ಬಂತು? ಅನಾದಿಶ್ಚ, ಅನಾದಿ ಕಾಲದಿಂದ ಇದೆ. ದೇರ್ ಫೋರ್ ಅನಂತ ಕಾಲದವರೆಗೂ ಇರುತ್ತೆ. ಸಾಧಿಶ್ಚೇತ್ ಇದು ಪ್ರಪಂಚೋ ಇದು ವಿದ್ಯೇತ ಸಾಧಿಶ್ಚೇತ್ ಉತ್ಪನ್ನಶ್ಚೇತ್ ಏನಾಗ್ತಿತ್ತಾಗ ನಾಶವಾಪ್ನೀಯ. ಉತ್ಪನ್ನವಾಗಿದ್ದರೆ ನಾಶವಾಗ್ತಿತ್ತು, ನಾಶವಾಗೋದಿಲ್ಲ ಆದರೆ ಉತ್ಪನ್ನವಾಗಿಲ್ಲ. ಉತ್ಪನ್ನವಾಗಿದ್ರೆ ಅನಾದಿ, ಸಿಂಪಲ್. ಸೋಯಂ ಸತ್ಯೋ ಹ್ಯನಾದಿಶ್ಚ ಸಾಧಿಶ್ಚೇ ನಾಶಮಾಪ್ನುಯಾತ್ ಸತ್ಯತ್ವ ಉಪಪಾದಯಿತು ಪೂರ್ವ ಪ್ರತಿಜ್ಞಾ ಮನೋವದತಿ. ಉದಾಹರಣೆಗೆ ನಮ್ಮ ಎಲ್ಲ ತಗೊಳ್ಳಿ, ಒಂದು ಬಟ್ಟೆ ಇದೆ, ಬಿಳಿ ಬಟ್ಟೆ ಇದೆ, ಕಪ್ಪಿದೆ, ಚೆನ್ನಾಗಿ ಹೋದ್ರೆ ಹೊರಟೋಯ್ತು. ಯಾತಕ್ಕೆ? ಅದು ಸಾದಿ. ಅದು ಗೊತ್ತಾಯ್ತಲ್ಲ, ಬಟ್ಟೆಯೊಳಗೆ ಇಲ್ಲ, ಅದು ಎಲ್ಲಿಂದ ಬಂತು? ಮೇಲಿಂದ ಬಂತು, ಅದ್ರ ಹೋಗ್ಬಿಟ್ಟು. ಇನ್ನೊಂದಿದೆ, ಕಪ್ಪು ಬಟ್ಟೆ ಇದೆ, ಎಷ್ಟು ತೊಳೆದ್ರೂ ಹೋಗ್ತಾ ಇಲ್ಲ. ಯಾತಕ್ಕೆ? ಅಲ್ಲೇ ಇದೆ. ಗೊತ್ತಾಯ್ತಾ? ಅದು ಹೇಳ್ತಾರೆ ಕಪ್ಪು ಬಣ್ಣ ಹತ್ತಿದ್ದು ಒಗೆದ್ರೆ ಅದು ಒಗೆಯೋದು. ಆದ್ರೆ ಏನು ಮಾಡಿದ್ರು? ಒಗೆ ಬಟ್ಟೆ ಒಗೆ ಅಂತ ಹೇಳಿದ್ರು. ಏನು ಮಾಡಿಬಿಟ್ಟ ಅವನು? ಕಪ್ಪು ಬಟ್ಟೆ ಕೊಟ್ಟು ಎಲ್ಲ ಬೆಳಿ ಮಾಡ್ಕೊಂಡು ಬಂದ್ಬಿಟ್ಟೆ. ಏನಂತಾರೆ? ಬಾಯಿ ಬಂದ ಬೈತಾರೆ. ಯಾತಕ್ಕೆ? ನಾನೇನು ಕ್ಲೀನ್ ಮಾಡು ಅಂತ ಹೇಳಿದ್ರೆ ಬಣ್ಣ ತೆಗೆದ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಬಣ್ಣ ಯಾವುದದು? ಇರೋ ಬಣ್ಣ. ಇರೋ ಬಣ್ಣ ತೆಗಲಿಕ್ಕೆ ಹೇಳಿಲ್ಲ ಅವನಿಗೆ, ಕೊಳೆ ತೆಗಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಅದು ಕೊಳೆ ಎಂಬುದು ಸಾದಿ, ಗೊತ್ತಾಯ್ತಾ? ಅದು ಒಗೆದ್ರೆ ಹೋಗುತ್ತೆ, ಆದರೆ ಒರಿಜಿನಲ್ ಬಣ್ಣ ಹೋಗೋದಿಲ್ಲ. ಸೊ ಸಾಧಿಸ್ತೇ ನಾಶ ಮಾಪ್ನು ಯಾರು? ಜಗತ್ತು ಯಾರು ಹುಟ್ಟಿ ಬಂದಿದ್ರೆ ಏನಾಗ್ತಿತ್ತು? ಅದು ನಾಶವಾಗ್ತಿತ್ತು. ಹುಟ್ಟಿ ಬಂದಿಲ್ಲ ಆದ್ರಿಂದ ಏನಾಗೋದಿಲ್ಲ? ನಾಶವಾಗೋದಿಲ್ಲ. ಕಲ್ಪಿತಶ್ಚೇ ನಿವರ್ತೇತ ನಚ ನಾಶಂ ಪ್ರಯಾತ್ತೇಷ ನಚಾಸೌ ಭ್ರಾಂತಿ ಕಲ್ಪಿತ. ದೇರ್ ಫೋರ್ ಇದು ನಾಶ ಹೊಂದುತ್ತಾ ಅಂತ ಕೇಳಿದರೆ ನಾಶ ಹೊಂದೋದಿಲ್ಲ. ದೇರ್ ಫೋರ್ ಭ್ರಾಂತಿ ಕಲ್ಪಿತ ಅಲ್ಲ. ಇದು ಎಲ್ಲಿ ನಾಶ ಆಗುತ್ತೆ? ಯಾರು ಇಷ್ಟ ಹೇಳಿಲ್ಲ ಪ್ರಯೋಗ ಎಲ್ಲಿ ನಾಶ ಆಯ್ತು? ಪಂಚಭೇದ ಇಲ್ಲ ಅಷ್ಟೇ ಹೇಳಿ. ಮತ್ತೆ ನಿಮಗೆ ಗೊತ್ತು ಗೊತ್ತಿದೆಯಲ್ಲ, ಸೂಕ್ಷ್ಮ ರೂಪದಲ್ಲಿ ಇದು ಮಾತ್ರಕ್ಕೆ ನಾಶ ಆದ ಲೆಕ್ಕನ? ನಾಶ ಆಗಲಿಲ್ಲ, ಏನಾಯ್ತು? ಈಗ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ನಾಶ ಆದ್ವೇ ನಾವೀಗ 20 ವೆರೈಟಿ ಸೇರಿಸ್ಬಿಡ್ತಾರೆ. ಕೂಟ್ನಲ್ಲಿ ಹಾಕಿದಾಗಲ್ಲ ಬಾಳೆಕಾಯಿ ನಾಶ ಆಗೋದಾಗಿದ್ರೆ ಯಾರು ಕೂಟ್ ಮಾಡ್ತಾನೆ? ಯಾತಕ್ಕೆ? ಎಲ್ಲ ಹಾಕಿದ್ದೆಲ್ಲ ಮಾಯ, ಹಾಕಿದ್ದೆಲ್ಲ ಮಾಯ. ಯಾಕೆ ಮಾಡ್ತಾರೆ? ಎಲ್ಲರಿಗೆ ಕಾಡ್ಬೇಕು. ಅವನಿಗೆ ಕೂಟ್ ಹಾಕಿದ್ದು ಅಡಿಗೆವನು ದುಡ್ಡು ಕೊಟ್ಟಿದ್ದಾರೆ, ಈಗ ಕಂಟ್ರಾಕ್ಟ್ ಬೇರೆ ಕೊಟ್ಬಿಡ್ತಾರಲ್ಲ ಕೂಟ್ ಮಾಡಬೇಕು ಅಂತೇಳಿ. ಅವನು ಕೂಟಿದ್ದು ಚಾರ್ಜ್ ಮಾಡ್ತಾರೆ, ಬರೀ ಹುಳಿ ಮಾಡಿರ್ತಾರೆ, ಒಪ್ತಾರೆ ಇವರು. ಕೂಡ ತೋರಿಸ್ತೀವಿ ಅಂತ ಹೇಳಿದ್ರೆ ಎಲ್ಲ ಸಾರಿ ಅದ್ವೈತ ಪ್ರಕಾರ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಅದ್ವೈತ ಪ್ರಕಾರ ಹೋಗ್ಬಿಟ್ಟಿದೆ ಅಂತ ಹೇಳ್ಬೇಕು. ಅವನು ಸಾಧ್ಯನೇ ಇಲ್ಲ, ತೋರಿಸ್ಬೇಕು ಅವ್ನು. ಇಲ್ಲದ ಕೂಟ ಅಲ್ಲ ಇದು, ಆ ಚಾರ್ಜ್ ಕೊಡಲ್ಲ ಅಂತ ಹೇಳ್ತಾರೆ. ನೀನು 150 ಚಾರ್ಜ್ ಮಾಡಿದ್ದೆ, ಅಷ್ಟು ಕಡಿಮೆ ಮಾಡ್ತೀರಿ ಒಂದಿಷ್ಟು. ಹೌದಲ್ಲ, ಯಾಕೆ ತೋರಿಸ್ಬೇಕು ತಾನೆ? ಇವ್ರದ್ದು ಬಾಧಿಸ್ತೇತ್ ಎಲ್ಲ ಇಲ್ಲದೆ ಪ್ರಸ್ತ ಇದ್ದೇ ಕಲ್ಪಿತವಾಗಿದ್ರೆ ಹೋಗ್ಬೇಕಾಗ್ತಿತ್ತು. ಅಲ್ಲಿದ್ದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡಿದ್ದೇ ನಿಜವಾಗಿದ್ರೆ ಇರಬೇಕಾಗಿತ್ತು, ಮಾಡಿದ ಸುಳ್ಳಾದ್ರಿಂದ ಅದು ಇಲ್ಲೇ ಇಲ್ಲ. ಅಷ್ಟು ಈ ರೀತಿ ಹೇಳಲೇಬೇಕಲ್ಲ. ಕಲ್ಪಿತಶ್ಚೇ ನಿವರ್ತೇತ ನಚಾಸೋ ವಿನಿವರ್ತತೆ ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿ ನಾಂ ಮತಂ. ಸ್ಪಷ್ಟ ಹೇಳ್ತಾ ಇದೆ ವೇದವಾಕ್ಯ. ನಾವೇನು ಅರ್ಥ ಮಾಡಿದ್ವಲ್ಲ, ಶ್ರುತಿ ಅದು ತಾನೇ ಹೇಳ್ತಾ ಇದೆ ಅರ್ಥ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿ ನಾಂ ಮತಂ. ಅಜ್ಞಾತೆ ದ್ವೈತಂ ನ ವಿದ್ಯತೆ ಆಯ್ತೇ ಹೊರತು ಈ ಅರ್ಥ ಬರಲಿಲ್ಲ ಅದಕ್ಕೆ. ಮತಂ ಹಿ ಜ್ಞಾನಿ ನಾಂ ಏತನ್ ಮಿತಂ ತ್ರಾತಂಚ ವಿಷ್ಣುನಾ. ಇದು ಆದ್ದರಿಂದನೇ ಜ್ಞಾನಿನಾಂ ಮತಂ ಯಾವುದು ಗೊತ್ತಾ? ಏತನ್ ಮತಂ ಮಿತಂ ತ್ರಾತಂಚ ವಿಷ್ಣುನ ಮಾಯಾ ಮಾತ್ರಂ. ಮಾತ್ರಂ ಶಬ್ದಕ್ಕರ್ಥ. ಹಿಂದೆ ಅರ್ಥ ಹೇಳಿದ್ದಕ್ಕೆಲ್ಲ ಇದು ಆಧಾರ. ಮಿತಂ ತ್ರಾತಂಚ ವಿಷ್ಣುನ, ಅದಕ್ಕೆ ಮಾಯಾ ಮಾತ್ರಂ ಅಂತ ಕರೆದಿದ್ದಾರೆ. ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ ಪರಮೋ ಹರಿರೇವತು ಇತಿ ಪರಮಶ್ರುತಿ. ಅದಕ್ಕೆ ಸತ್ಯ ಅಂತ ಕರೀತಾರೆ. ಸರ್ವೋತ್ತಮ ಮಾತ್ರ ಯಾರು? ಶ್ರೀಹರಿಯವರತು, ಬೇರೆಯವರಲ್ಲ. ಈ ರೀತಿ ಸ್ಪಷ್ಟವಾಗಿ ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ ಪರಮೋ ಸ್ವರೇವತು ಇತಿ ಪರಮಶ್ರುತಿ. ಮುಂದೆ ಶ್ರುತ್ಯರ್ಥಕ್ಕೆ ವ್ಯಕ್ತಿಯಿಂದ ಕೊಟ್ಟರು, ವ್ಯಾಕರಣಾದಿಗಳನ್ನು ಕೊಟ್ಟರು, ಇನ್ನು ಶ್ರುತಿ ಸಂವಾದ ಕೊಟ್ಟರು. ಇಷ್ಟೆಲ್ಲ ಸ್ಪಷ್ಟಾರ್ಥ ಕೊಟ್ಟ ಮೇಲೂ ಕೂಡ ಅವ್ರು ಏನು ಮಾಡ್ತಾರೆ? ಬಿಡೋದಿಲ್ಲ. ಇವತ್ತಿಗೂ ಅದನ್ನೇ ಹೇಳ್ತಾ ಇರ್ತಾರೆ. ಎಲ್ಲ ಉಪನ್ಯಾಸಗಳಿಗೆ ಅಂತ ಬೇರೆ ಅದೇ ವಾಕ್ಯ ಬರೀತಾರೆ, ಅದೇ ಅರ್ಥ ಹೇಳ್ತಾರೆ. ಅವರು ಈ ಮುಖ ನೋಡಿದವರಿಗೆ ಗೊತ್ತಾಗುತ್ತೆ ಎಷ್ಟು ತಪ್ಪಿದೆ. ಉಳಿದವರು ಏನು ಮಾಡ್ತಾರೆ? ಹೋಗ್ತಾರೆ. ಆಚಾರ್ಯಗಿಂತ ಮುಂಚೆ ಏನಾಗಿತ್ತು ಅಂದರೆ ವಾಕ್ಯ ನೋಡಿದರು, ವರ್ತಾಳಕ್ಕೆ ಬರ್ತಿದ್ದಿಲ್ಲ. ಆಗ ಅವರು ತುಂಬ ಕಷ್ಟಪಡ್ತು. ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಶ್ರೇಯೋಲಭೇಮಿಹಿ ಕಥಂನು ವಯಂಪತಿ ಇತಿ ದುಃಖ ಪಡ್ತಾ ಇತ್ತು. ಆಚಾರ್ಯ ಹೇಳಿದ ತಕ್ಷಣ ಏನಾಯ್ತು? ಆನಂದ ಸಹಿ ಮಧ್ವ ಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹಿ ಪುರ ಭಾರಿ ಖುಷಿಯಾಗೋಯ್ತು. ನಮಗೆ ಗೊತ್ತೀಗ ಸಮಸ್ಯೆ ಇದೆ, ಪರಿಹಾರ ಆಗಬೇಕು, ಮಾಡಿಕೊಟ್ರ ಆಚಾರ. ಏನಂತ ಯಾರನ್ನ ಯಾರನ್ನ ಇದೆಲ್ಲ ಓದಿದ ಮೇಲೂ ಕೂಡ ಇದೆಲ್ಲ ತಿಳ್ಕೊಂಡ ಮೇಲೂ ನಂಬಿಕೆ ಬರದೆ ಹೋದ್ರೆ ಅವರು ತಮಯೋಗ್ಯರು. ಯಾವಾಗಲೂ ವಿಷಯ ತಿಳಿದಿರ್ಬೇಕು, ಗೊತ್ತಿಲ್ಲದೆ ಮಾಡೋದು ಬೇರೆ, ಗೊತ್ತಾದ್ಮೇಲೆ ಸಾಧಿಸ್ಬಿಟ್ರೆ ತಪ್ಪು ಅಂತ ಅರ್ಥ. ಗೊತ್ತಾಯ್ತಾ ಈಗ ಅವ್ರು ಕೊನೆಗೆ ಗೊತ್ತಿದ್ದಿಲ್ಲ ಹಂಗೆ ಮೋದೋಯ್ತಾರೆ. ಗೊತ್ತಾಯ್ತು ಅಂದಮೇಲೆ ಅವರು ಏನ್ ಮಾಡ್ತಾರೆ, ಸಾತ್ವಿಕ ಚೇಂಜ್ ಆಗ್ಬಿಡ್ತಾರೆ. ಗೊತ್ತಾದ್ಮೇಲೂ ಚೇಂಜ್ ಆಗದೆ ಹೋದ್ರೆ ಏನರ್ಥ ಅರ್ಥ ಅವನು? ಅದಕ್ಕೆ ಆಚಾರ ಧಾತು ಜ್ಞಾನಿ ಸದ್ಭಾವೇ ಇವ ಗೃಹಂತಿ ತತ್ಪರ. ಜ್ಞಾನಿ ಸದ್ಭಾವೇ ಹೇಳ್ತಾ ಜ್ಞಾನಿಗಳಿದ್ದಾರೆ, ಹೇಳ್ಕೊಳ್ಳೋ ಅವಕಾಶ ಇದೆ, ಎಲ್ಲ ಇದೆ. ಆದ್ರೂ ತಿಳ್ಕೊಂಬುದಿಲ್ಲ ಅಂದ್ರೆ ಏನರ್ಥ? ಅಯೋಗ್ಯರು ಅಂತ ಅರ್ಥ. ಉದಾಹರಣೆ 800 ವರ್ಷ ಹಿಂದೆ ಹೋಗೋಣ, ಅವಾಗ ಆಚಾರ್ಯ ಜ್ಞಾನದ ಚಾನ್ಸಸ್ಸೇ ಇರಲಿಲ್ಲ. ಎಷ್ಟೋ ಜನ ಹಾಗೆ ಅದ್ವೈತ ಸತ್ತಿರ್ಬೋದು, ಅದ್ವೈತ ಹಾಗೆ ಸತ್ತಿರ್ಬೋದು, ಅವರೆಲ್ಲ ಅಯೋಗ್ಯರು ಅಂತ ಹೇಳಕ್ ಬರೋದಿಲ್ಲ. ಯಾತಕ್ಕೆ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ ಪಾಪ ಅವರಿಗೆ. ಈಗ ಆ ರೀತಿ ಸತ್ರ ಪಾಪ ಬರುತ್ತೆ ಯಾತಕ್ಕೆ? ಒಂದು ಭಾನುವಾರ ಹೋಗ್ಲಿಲ್ಲ ನಿಮಗೆ ಸಂಬಳ ಕಟ್ ಮಾಡೋದಿಲ್ಲ, ವರ್ಕಿಂಗ್ ಡೇ ಅವರು ಹೋದ್ರೆ ಸ್ವಲ್ಪ ಕಟ್ ಮಾಡ್ತಾರೆ. ಯಾಕೆ? ಅವತ್ತು ರಜೆ, ಅವತ್ತು ಕೆಲಸ ಇಲ್ಲ ಅದರಿಂದ ಹೋದ ದೋಷ ಅಲ್ಲ, ಇದ್ದಿಸ್ ಹೋದ್ರೆ ದೋಷ ಅದು. ಇದು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಇನ್ನೊಂದು ಜನ ಇದ್ದಾರೆ, ಅಲ್ರಿ ಅವ್ರಿಗೆ ಹಿಂದೆ ಪುಸ್ತಕ ಇದ್ದಿಲ್ಲ ಓದಿದ್ದಿಲ್ಲ ಅವ್ರಿಗೆ ದೋಷ ಇಲ್ಲ. ಇವತ್ತು ಪುಸ್ತಕ ಇದ್ದಾರೆ ಗೊತ್ತಿಲ್ಲ ಅದು ಓದಲಿಲ್ಲ ಅಂತ ಕೇಳಿದ್ರೆ ಪುಸ್ತಕ ಗೊತ್ತಿಲ್ಲ ಹೇಳ್ಬೇಕು ಅದಕ್ಕೆ? ಅದು ಹೇಗಾಗ್ತದೆ ಗೊತ್ತಾ? ನಾವು ರೂಲ್ಸ್ ಗೊತ್ತಿಲ್ಲ ಅಂತ ಹೇಳ್ತಾರೆ, ಹಿಡಿದು ಬಿಡ್ತಾರೆ ಒಬ್ಬನ ಡಬಲ್ ರೇಡ್ ಹೋಗ್ತಾರೆ, ಹಿಡಿದು ಬಿಡ್ತಾರೆ. ರೂಲ್ಸ್ ಗೊತ್ತಿಲ್ಲ ಏನ್ ಮಾಡ್ತಾರೆ? ಇನ್ನೊಂದು ಕೇಸ್ ಹಾಕ್ತಾರೆ. ಅದಕ್ಕೆ ರೂಲ್ಸ್ ಗೊತ್ತಿಲ್ಲ ಇನ್ನೊಂದು ಕೇಸ್ ಅದು. ಇದು ಮಾತನ್ನ ಯಾರು ಹೇಳ್ಬೋದು? ಪಶುಗಳು ಹೇಳ್ಬೋದು. ಪಶುಗಳು ಹೇಳ್ಬೋದು ಅವ್ರದ್ದು ಬೇರೆಯವರಲ್ಲ, ಮತ್ತೆ ಪಶುಗಳು ಹೇಳ್ಬೋದು. ಮಾತ್ರ ತಿಳುವಳಿಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ತಿಳುವಳಿಕೆ ಅಂತ ಏನ್ ಮಾಡೋದು? ಕಲ್ತ್ಕೋಬೇಕಾದ ಜವಾಬ್ದಾರಿ. ಅಥೋ ಆಚಾರ್ಯ ಬರೀತಾರೆ ಗೀತಾ ಭಾಷೆ, ಅಥೋ ಮೂರ್ಖಾಣಂ ನದೋಷ ಹೀತಿನ. ತಿಳುವಳಿಕೆ ಇಲ್ಲದವ್ರಿಗೆ ಪಾಪ ಎಸ್ಕ್ಯೂಸ್ ಅಂತ ತಿಳ್ಕೊಂಡ್ಬಿಡಬಾರದು. ತಿಳುವಳಿಕೆ ಇಲ್ಲ ಅಂಬೋದೇ ಒಂದು ದೋಷ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಯಾತಕ್ಕೆ ಹೇಳಿದ್ರು ಅಂದ್ರೆ, ಪಶುಗಳು ತಪ್ಪಾಡ್ದ ಯಾರು ಬಯ್ಯೋದಿಲ್ಲ, ಯಾತಕ್ಕೆ? ಜ್ಞಾನ ಇಲ್ಲ ಪಾಪ ಅದಕ್ಕೆ. ಮನುಷ್ಯ ತಪ್ಪಾಡ್ದ ಪಶು ಅಂತಾರೆ ಯಾಕೆ? ಪಶುವಿನಂತೆ ನಡ್ಕೋತ ಇದ್ದಿ, ಜ್ಞಾನ ಇರಬೇಕಾದ್ರೂ ಇಲ್ಲ ಅಂದ್ಮೇಲೆ ತಪ್ಪು ಮಾಡ್ತಿದ್ದಿ. ಯಾರೋ ತಮಾಷೆ ನಿನ್ನ ಯಾವುದೋ ಇದ್ರಲ್ಲಿ ಪೇಪರಲ್ಲಿ ನೋಡಿದೆ, ಏನ್ ಮಾಡಿದ್ರೆ ಅಂತ ಒಬ್ಬ ಹುಡುಗ ಮರ್ಕೊಂಡ್ಬಿಟ್ಟಿದ್ದಾನೆ, ಒಬ್ರು ಮುದುಕರು ಮೇಲೆ ಅದು ಸೀಟ್ ಬೇಕಾಗಿದೆ, ಅವರಿಗೆ ಸೀಟ್ ಬೇಕಾಗಿದೆ, ಕೊಡ್ತಾ ಇಲ್ಲ. ಅವ್ರು ಬೈತಾರೆ ಬೈತಾರೆ ಬೈತಾರೆ, ಸಾಕಷ್ಟು ಬೈತಾರ. ಅವ್ರನ್ನ ಎಷ್ಟು ವಯಸ್ಸಾದ್ರೂ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಬೈತಾ, ಸುಮ್ಮನೆ ಮರಿದೇ ಮಾಡಿಲ್ಲ ಅವನು. ಕೊನೆಗೆ ಏನಾಯ್ತು, ಎದ್ದ ನೋಡ್ತಾರೆ ಕಾಲಿಲ್ಲ ಅವನಿಗೆ. ಅವಾಗ ಏನಾಯ್ತು, ಅವರು ಬೈದಿಗೆ ಸಾರಿ ಅಂತ ಕೇಳ್ತಾರೆ. ಅದಕ್ಕೆ ಇಷ್ಟೊತ್ತು ಏನು ಗೊತ್ತಿದ್ದಿಲ್ಲ, ಅವ್ರ ವಯಸ್ಸಷ್ಟೇ ನೋಡಿದ್ರೆ ಹೊರತು ಕಾಲಿಲ್ಲ ಅಂತ ಗೊತ್ತಿಲ್ಲ. ಅವ್ನು ಕೆಳಗೆ ಯಾತಕ್ಕೆ ಮಲಗಿದ್ದಾನ ಅವನು? ಫಸ್ಟ್ ಬರ್ತಲ್ಲಿ ಲೋಯರ್ ಬರ್ತಲ್ಲಿ ಕಾಲಿಲ್ಲ ಅಂತ ಇವನೇ ತಗೊಂಡು ಗಟ್ಟಿಬಿಟ್ಟಾಗಿದ್ದೆ, ವಿನಯ ಕೇಳಬಾರದು ಇವ್ರ ಬಾದ. ಆಮೇಲೆ ನಾನೇ ವಾಸಿ ಅಂತ ಅರಿಸ್ತೀವಿ ಅವ್ರಿಗೆ, ಅವ್ರಿಗಿಂತ ನಾನೇ ವಾಸಿ. ಯಾಕೆ? ನನ್ನ ಕಾಲಿದೆ. ಅದೇ ತಿಳಿದ ಮೇಲೂ ಕೂಡ ಬೈದ್ರೆ, ಆಮೇಲೆ ಬೈದ್ರೆ ಏನು ಮಾಡ್ತಾರೆ ದಡ್ಡ ಅಂತ. ಇವನು ದಡ್ಡ ಈಗ. ಯಾಕೆ? ಅಲ್ಲಿ ಮೊದಲು ಗೊತ್ತಿದ್ದಿಲ್ಲ, ಬೈದ, ಈಗ ಗೊತ್ತಾಗಿದೆ ಪಾಪ ಕಾಲಿಲ್ಲ ಅಂತ. ಅಂಥವ್ನು ಇಷ್ಟು ಸುಮ್ಮನೆ ಇದ್ದಿದ್ದು ಗ್ರೇಟ್ ಅವನು. ಆಗಲೇ ಕಾಲು ತೋರಿಸ್ಬೋದಾಗಿತ್ತು ಪಾಪ. ಅವನೇನೋ ತಿಳುವಳಿಕೆ ಬಂದರೆ ಇಗ್ನೋರ್ ಮಾಡಿಬಿಟ್ಟಿದ್ದೆ, ಈಗ ಗೊತ್ತಾಯ್ತಲ್ಲ. ಅವತ್ತು ತಪ್ಪು ಡಬಲ್ಸ್ ದುಃಖ ಆಗುತ್ತೆ. ಆಗಲೂ ದುಃಖ ಪಡೆದು ಇವನು ರಾಕ್ಷಸ ಅಂತ ಅರ್ಥ. ಈಗಲೂ ಅವನು ಅರ್ಥ ಸಾಧಿಸ್ತಾನೆ, ಏನರ್ಥ? ಉದ್ದೇಶಪೂರ್ವಕ ಮಾಡ್ತಿದ್ದಾನೆ ಅಂತ. ಅವ್ನಿಗೆ ಬೇಕಾಗಿತ್ತು ಜಾಗ. ಅದು ಇನ್ನೊಂದು ಏನೇನು ಮಾಡ್ತಾರೆ ಗೊತ್ತಾ? ಅದನ್ನು ನೋಡಿ ಮದ್ದು ಹೇಳಕ್ಕೆ ಏನಾಗುತ್ತೆ, ಅದು ಮೇಲೆ ಶುರು ಮಾಡ್ತಾರೆ. ಮತ್ತೆ ಹೇಳ್ತಿಲ್ಲ, ಇನ್ನೊಂದು 10 ಬೈತಾರೆ. ಆಗ ಅವ್ರಿಗೆ ತಿಳ್ಕೊಳ್ಳೋ ಮುಖ್ಯ ಇಲ್ಲ, ಅವ್ನು ಏನು ಮುಖ್ಯ ಇದೆ ಅವನಿಗೆ? ಈಗ ತಾನು ಸರಿ ಅಂತ ಹೇಳೋದು ಅಷ್ಟೇ ಮುಖ್ಯ ಇರೋದು ಅವ್ರಿಗೆ. ಅದು ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟೇ ಇಲ್ಲ. ಅದನ್ನು ನೋಡೋದಕ್ಕೆ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾತೆ ತಿಳ್ಕೊಂಡಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ತಿಳ್ಕೊಳ್ಳೋದೇ ಇರೋದಿಲ್ಲ. ಮತಂ ವಿಜ್ಞಾನಿನ ಮೇತತ್ ಮಿತಂತ್ರಾತ್ಯಂಚ ವಿಷ್ಣುನ ತಸ್ಮಾತ್ ಸತ್ಯಮಿತಿ ಪ್ರೋಕ್ತಂ ಪರಮೋ ಹರಿರೇವತು ಇತಿ ಪರಮ ಶ್ರುತಿ. ಇನ್ನು ದೊಡ್ಡ ಶ್ರುತಿ ಒಂದು ಕೊಡ್ತಾರೆ ನಾಳೆ ನೋಡೋಣ. ಇನ್ನು ಔಟ್ ಆ್ಯಂಡ್ ಔಟ್ ಅವ್ರನ್ನ ಬೈತಕ್ಕಂಥ ಶ್ರುತಿನ ಕೊಟ್ಟು ಮಾಡ್ತಾರೆ. ತಮಾಷೆದಲ್ಲಿ ಸಿಗುತ್ತೆ ಆ ಶ್ರುತಿ ಇವತ್ತು, ಇದು ಭಜಿತ ಆಗಿದೆ ಅವರಿಗೆ. ಇದು ಆಚಾರ್ಯ ಏನು ಕೊಟ್ಟು ಮಾಡ್ತಾರೆ, ಅದೇ ಇದು ಕೆಲವು ಸಿಗೋದಿಲ್ಲ, ಅದೇ ವಚವಾಗ್ತಾರೆ. ಇದು ಹೆಚ್ಚು ಎಲ್ಲ ಕಡೆ ಸಿಗುತ್ತೆ, ಇದು ಭಾರಿ ನಾಳೆ ನೋಡೋಣ. ಭಾಳ ಇಂಪಾರ್ಟೆಂಟ್ ಅದು. ಓಂ ಜನ್ಮಾದ್ಯಶ್ಚ ಯತೋನ್ಮಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ.